ಅಂತ ಹೇಳಿದ್ರಿಂದ ಎಲ್ಲ ರೀತಿಯಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲ ಅವಸ್ಥೆಯಲ್ಲೂ ಕೂಡ ವಾಯುದೇವರಿಂದ ಪ್ರತಿಯೊಬ್ಬರು ಕೂಡ ಏನಾಗಿದ್ದಾರೆ, ಪರತಂತ್ರರೇ ಆಗಿದ್ದಾರೆ ಅಂತ ಹೇಳಿದರು. ಮುಖ್ಯ ಪ್ರಾಣ ತದುದ್ಭವ ಇತ್ಯುಕ್ತ ಇವ ವಿಷ್ಣುವಶ ಇತ್ಯಸ್ಯ ಲಾಭೋ ಯದ್ಯಪಿ ತಥಾಪಿ ಹಾ ಅಂತ ಹೇಳಿ ಚೆಕ್ ಕೊಟ್ಟಿರ್ತಾರೆ. ಅಲ್ಲಿ ಒಂದು ರೂಪಾಯಿ ಸೇರಿಸಿದ್ರು ಕೂಡ ಇನ್ವ್ಯಾಲಿಡ್ ಆಗುತ್ತೆ, ಗೊತ್ತಾಯ್ತಾ? ಒಂದು ಪೈಸೆ ಸೇರಿಸಿದ್ರು ಇನ್ವ್ಯಾಲಿಡೆ, ಸ್ವಲ್ಪ ಸೇರಿಸಿದ್ದೀರಿ ಅಂದರೆ ಇಲ್ಲ. ಎಷ್ಟು ಎಷ್ಟದು ಎಷ್ಟಂದ್ರೆ ಅಷ್ಟೇ, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿಯೇ ಅಬ್ಸಲ್ಯೂಟ್ ಅದು. ಸೊ ಏನೇ ಮಾಡಿದ್ರು ಕೂಡ ಹೊರಟೋಯ್ತು. ಈಗ ಈಗೇನು ಮಾಡಿದ್ದಾರೆ, ಅವರೇ ತಿದ್ದಿದ್ರು ಒಪ್ಪೋದಿಲ್ಲ, ಅಷ್ಟರ ಮಟ್ಟಿಗೆ ಬದಲಾಯಿಸ್ಬಿಟ್ಟಿದ್ದಾರೆ, ಗೊತ್ತಾಯ್ತು? ಇನ್ನೊಬ್ಬರಲ್ಲಿ ಅವರು ತಿದ್ದಕ್ಕೂ ಬರೋದಿಲ್ಲ, ಅವ್ರು ತಿದ್ದಬೋದಾಗಿತ್ತು ಕೊನೆ ಪಕ್ಷ, ಅದೂ ಇಲ್ಲ. ಆ ದೃಷ್ಟಿಯಲ್ಲಿ ತುಂಬ ಇಂಪಾರ್ಟೆಂಟ್ ಅದು. ಮುಖ್ಯ ಪ್ರಾಣ ತದುದ್ಭವ, ನಮಗೆ ಅರ್ಥ ಆಗುತ್ತೆ. ಸ್ವಲ್ಪ ಒಪ್ಪಿಕೊಂಡಿದ್ರೆ, ಸ್ವಲ್ಪ ಚೇಂಜ್ ಮಾಡಿರೋನಾಗಿದ್ದರೆ, ಸ್ವಲ್ಪರ ಒಪ್ಪಿಕೊಂಡಿದ್ರೆ ಸ್ವಲ್ಪನೂ ಒಪ್ಪಿಕೊಳ್ಳೋಕೆ ಬರೋದಿಲ್ಲ. ಕಡಿಮೆ ಮಾಡಿಕೊಂಡ್ರೆ ಒಪ್ಪಲಾಗದಿರುತ್ತೆ, ಆಶ್ಚರ್ಯ ಅಂತ ಹೆಚ್ಚಲ್ಲ. ಕಡಿಮೆ ಮಾಡಿಕೊಂಡ್ರೆ ಒಪ್ಪೋದಿಲ್ಲ, ಎಷ್ಟಿರಬೇಕು ಅಷ್ಟೇ ಇರಬೇಕು, ಹೆಚ್ಚು ಕಡಿಮೆ ಆಗಲು ಸಾಧ್ಯವೇ ಇಲ್ಲ. ಮುಖ್ಯ ಪ್ರಾಣ ತದುದ್ಭವ ಇತ್ಯುಕ್ತೆ ಇವ ಇದು ಉಕ್ಕೇವ ಆಗಿಬಿಟ್ಟಿದೆ. ಉಕ್ತೇವ ತಾಕಾರ ಬಿಟ್ಟೋಗಿದೆ, ವಿಷ್ಣುವ ಉಕ್ತೇವ ಉಕ್ಕೇವ ಅಂತ ಆಗಿದೆ, ತಾವತ್ತಿಲ್ಲ. ವಿಷ್ಣುವಶ ಇತ್ಯಸ್ಯ ಲಾಭೋ ಯದ್ಯಪಿ ತಥಾಪಿಹ ಪ್ರಾಣ ಸ್ವಾತಂತ್ರ್ಯ ಶ್ರುತ್ಯಾದಿ ಫಲಾತ್ ಶ್ರೇಷ್ಠಶ್ಚ ಇತ್ಯತ್ರ ಉಕ್ತ ಪ್ರಾಣೋತ್ಪತ್ತಿರ ಯುಕ್ತ ಇತಿ ಶಂಕಾಯಾಂ ಪ್ರಾಣಸ್ಯ ಏತತ್ವಸೇ ಸರ್ವಂ ಇತಿ ವಿಶೇಷವಾಕ್ಯೇನ ಸಾಮಾನ್ಯ ಸ್ವಾತಂತ್ರ್ಯ ಶ್ರುತ್ಯಾದೇಹೇ ನೇಯತ್ವಾದಿತಿ ಪರಿಹಾರಾರ್ಥತ್ವಾತ್ ಅಸ್ಯ ಅಧಿಕರಣಸ್ಯ ಅಪೌನರುಕ್ತ್ಯಂ ಧ್ಯೇಯಂ ಅತಏವ ವ್ಯವಧಾನೇನ ಅಸ್ಯ ಭಾಷಣಂ. ಮುಖ್ಯ ಪ್ರಾಣ ತದುದ್ಭವ ಇತಿ ಉಕ್ತೈವ ವಿಷ್ಣುವಶಃ ಇತ್ಯಸ್ಯ ಲಾಭೋ ಯದ್ಯಪಿ. ಏನು ಹೇಳಿದರು? ಮುಖ್ಯ ಪ್ರಾಣ ತದುದ್ಭವ, ಮುಖ್ಯ ಪ್ರಾಣ ವಶೇ ಸರ್ವಂ ಸ ವಿಷ್ಣೋರ್ವಶಗಸ್ಸದ ಅಂತ ಹೇಳಿದರು. ಮುಖ್ಯ ಪ್ರಾಣ ವಶೇ ಅಂತ ಮತ್ತೆ ಹೇಳಬೇಕಾಗಿದ್ದಿಲ್ಲಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಮುಖ್ಯ ಪ್ರಾಣ ತದುದ್ಭವ ಅಂತ ಹೇಳಿದ ಮೇಲೆ ಇಲ್ಲಿಂದ ಹುಟ್ಟಿ ಮತ್ತೆ ತದ್ವಶಗ ಅಂತ ಹೇಳಬೇಕು ಅಂತ ಕೇಳಿದರೆ ಹೇಳ್ತಾರೆ, ತಥಾಪಿ ಆದರೂ ಕೂಡ ಇಹ ಪ್ರಾಣ ಸ್ವಾತಂತ್ರ್ಯ ಶ್ರುತ್ಯಾದಿಬಲ ಶ್ರೇಷ್ಠಶ್ಚ ಇತ್ಯತ್ರ ಉಕ್ತ ಪ್ರಾಣೋತ್ಪತ್ತಿರ ಯುಕ್ತ ಇತಿ ಶಂಕಾಯಾಮ್. ಆ ರೀತಿ ಅಷ್ಟೇ ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತು? ಪ್ರಾಣದೇವರು ಸ್ವತಂತ್ರ ಎಂಬ ಅರ್ಥ ನಿನ್ನೆ ಕೆಲವು ಶ್ರುತಿವಾಕ್ಯ ಕೊಟ್ಟಿದ್ದಾರೆ, ಆ ಅರ್ಥದಲ್ಲಿ ಸಂಶಯ ಬರೋ ಸಂಘ ಇರ್ತಿತ್ತು. ಆ ಸಂಶಯ ತೆಗೆದುಹಾಕ್ಲಿಕ್ಕೋಸ್ಕರ ಸಾಮಾನ್ಯ ಏನಾಗಬಹುದು, ಕೃಷ್ಣ ವಸುದೇವನ ಮಗ ಹೌದಲ್ಲ, ಆದರೆ ವಸುದೇವರ ಅಧೀನನ ಅಲ್ಲ. ಅದೇ ರೀತಿ ಜನ ತಿಳ್ಕೊಂಡ್ರೆ ಪ್ರಾಣದೇವರು ದೇವರಿಂದ ಹುಟ್ಟಿದ್ರು ಕೂಡ ದೇವರ ಅಧೀನ ಅಲ್ಲ ಅಂತ ವಾದ ಮಾಡಕ್ಕೆ ಬರ್ತಿತ್ತು. ಆ ರೀತಿ ಅವಕಾಶನೇ ಕೊಡಬಾರ್ದು ಅಂತ ಏನು ಹೇಳಿದರು? ಮತ್ತೆ ತದುದ್ಭವ ಅಂತೇಳಿ ನಿಲ್ಲಿಸಲಿಲ್ಲ. ಮುಖ್ಯ ಪ್ರಾಣ ವಶೇ ಸರ್ವಂ ಅಂಥೇಳಿ ಇನ್ನೂ ಸ್ಪಷ್ಟ ಮಾಡಿದರು. ಪ್ರಾಣಸ್ಯ ತತ್ವಶೇ ಸರ್ವಂ ಇತಿ ವಿತಿ ವಿಶೇಷ ವಾಕ್ಯೇನ ಸಾಮಾನ್ಯ ಸ್ವಾತಂತ್ರ್ಯ ಶ್ರುತ್ಯಾದೇಹೇ ನೇಯತ್ವಾದಿತಿ ಪರಿಹಾರಾರ್ಥತ್ವಾದಸ್ಯ ಅಧಿಕರಣಸ್ಯ ಉಪೌನರುತ್ಯಂ ಧ್ಯೇಯಂ. ಆದ್ದರಿಂದನೇ ಪ್ರಾಣಸ್ಯ ತತ್ವಶೇ ಸರ್ವಂ ಇತ್ಯಾದಿ ವಿಶೇಷ ವಾಕ್ಯಗಳಿದ್ದರೂ ಕೂಡ ಅಲ್ಲಿ ಪರಾಧೀನತ್ವನೇ ಇದೆ ಅಂತ ಅರ್ಥ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಹೊರಟಿರೋದ್ರಿಂದ ಈ ಅಧಿಕರಣಕ್ಕೇನಿಲ್ಲ, ಪೌನರುಕ್ತಿದು ಪುನರುಕ್ತಿ ದೋಷ ಇಲ್ಲ. ಅಂದರೆ ಹೇಳಿದ್ದನ್ನೇ ಮತ್ತೆ ಹೇಳಿದರು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ತದುದ್ಭವ ಅಂತ ಹೇಳಿದಾಗಲೇ ಪ್ರಾಣದೇವರು ಅಸ್ವತಂತ್ರ ಅಂತ ಸಿದ್ಧವಾಗ್ತಿರ್ಬೇಕಾದ್ರೆ ಮತ್ತೆ ಅದಕ್ಕೆ ಸ್ಪಷ್ಟ ಹೇಳಿದರು ಅಂದರೆ ಬೇರೆ ರೀತಿ ಸಂಶಯಕ್ಕೆ ಅವಕಾಶ ಇರ್ತಿತ್ತು. ಆ ಸಂಶಯ ಪರಿಹಾರ ಮಾಡೋದಕ್ಕೋಸ್ಕರ ಹೇಳಿರೋದ್ರಿಂದ ಇಲ್ಲಿ ಪುನರುಕ್ತಿ ದೋಷ ಬರಲಿಲ್ಲ. ಅತಏವ ವ್ಯವಧಾನೇನ ಅಸ್ಯ ಭಾಷಣಂ. ಅದಕ್ಕೇನು ಮಾಡಿದರೆ ಅಂದರೆ ವ್ಯವಧಾನೇನ ಅಂದ್ರೇನೋ ಒಂದು ಗ್ಯಾಪ್ ಕೊಟ್ಟು ಇನ್ನೊಂದು ಅಧಿಕರಣ ಸ್ಪೆಷಲ್ ಅಧಿಕರಣ ಮಾಡಿಬಿಟ್ರಿ. ಯಾತಕ್ಕೆ ಅಂದರೆ ವಾಯುದೇವರು ಸಹ ಪರಮಾತ್ಮನಿಗೆ ಪೂರ್ಣ ಅಧೀನರಾಗಿದ್ದಾರೆ ಅಂತ ಅರ್ಥ ಬರಲಿ ಅಂತ ಹೇಳೋದಕ್ಕೋಸ್ಕರ ವ್ಯವಧಾನೇನ ವಿತ್ ಸಮ್ ಮೀಡಿಯೇಷನ್ ಅಂತ ಅರ್ಥ. ಒಂದು ವಿಷಯ ಹೇಳಿ ಮತ್ತೆ ತಂದು ವಾಪಸ್ ಹೇಳೋದಕ್ಕೆ ಕಾರಣ ಇದೇ ಕಾರಣ. ಪುನರುಕ್ತಿ ದೋಷ ಅಲ್ಲ, ಅದಕ್ಕೆ ಹೇಳಿದ್ದು ದಾರ್ಢ್ಯ ಬರಬೇಕು, ಒಂದು ವಿಶೇಷ ಹೇಳಬೇಕು. ಒಂದು ವಿಶೇಷ ಹೇಳಿದಾಗಲೂ ಏನಲ್ಲ, ಪುನರುಕ್ತಿ ಅಲ್ಲ. ದಾರ್ಢ್ಯ ಬಂದರೂ ಪುನರುಕ್ತಿ ಅಲ್ಲ, ವಿಶೇಷ ಬಂದರಂತೂ ಇನ್ನೂ ಮಹತ್ವ ಬಂತು. ಅಂತಿಮ ಪಾದದ್ವಯಾರ್ಥ ಉಪಸಂಹಾರಂ ಸೂಚಯನ್ ಅಧ್ಯಾಯಾರ್ಥ ಉಪಸಂಹರತಿ ಸರ್ವದೋಷೋಚಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮ ಉಕ್ತಾ ಗುಣಾಶ್ಚಾವಿರುದ್ಧಾಃ ತಸ್ಯ ವೇದೇನ ಸರ್ವಶಃ ಇತಿ. ಅಂತಿಮ ಪಾದದ್ವಯ ಅರ್ಥ ಉಪಸಂಹಾರಂ ಸೂಚಯನ್ ಅಧ್ಯಾಯ ಅರ್ಥ ಉಪಸಂಹರತಿ. ಅಂತಿಮ ಪಾದದ್ವಯ, ಅಂತಿಮ ಪಾದಗಳು ಅಂದರೆ ಯಾವ್ಯಾವುದು? ಅಂತಿಮ ಪಾದದ್ವಯಗಳು ಅಂದರೆ ಯಾವುದು? ಮೂರು ಮತ್ತು ನಾಲ್ಕು. ಎರಡನೇ ಅಧ್ಯಾಯದಲ್ಲಿ ಮೂರು ಮತ್ತು ನಾಲ್ಕನೇ ಏನಿದೆಯಲ್ಲ ಅದರ ಅರ್ಥವನ್ನು ಹೇಳ್ತಾ ಅಧ್ಯಾಯಾರ್ಥ ಉಪಸಂಹಾರ ಅಂತ ಎರಡು ಉಪಸಂಹಾರ ಇದೆ. ಈಗ ಒಂದು ಉಪಸಂಹಾರ ಅಂದ್ರೇನು? ಕನ್ಕ್ಲೂಷನ್. ಏನು ಕನ್ಕ್ಲೂಷನ್ನು? ಕೊನೆ ಎರಡೇ ಪಾದಗಳ ಅರ್ಥದ ಉಪಸಂಹಾರ ಒಂದು, ಜೊತೆಗೆ ಅಧ್ಯಾಯದ ಉಪಸಂಹಾರನ ಒಂದು. ಅಧ್ಯಾಯ ಯಾವುದು? ಅವಿರೋಧಾಧ್ಯಾಯ. ಅವಿರೋಧಾಧ್ಯಾಯದ ಉಪಸಂಹಾರವನ್ನು ಮಾಡ್ತಿದ್ದಾರೆ. ಸರ್ವದೋಷೋಜ್ಜಿತ ಅಸ್ಮಾತ್ ಭಗವಾನ್ ಪುರುಷೋತ್ತಮ ದೋಷೋಜ್ಜಿತ ಅಂತ ಹೇಳಿದ್ರಿಂದ ಅವಿರೋಧಾಧ್ಯಾಯದ ಸಾರ ಬಂತು. ಸರ್ವದೋಷೋಜ್ಜಿತ ತಸ್ಮಾತ್, ಬರೀ ದೋಷ ಪರಿಹಾರ ಅಂದರೆ ಮದ್ದೆರಡ ಬಂದ ಅಧ್ಯಾಯ ಆಯಿತು. ಸರ್ವದೋಷ ಅಂತ ಹೇಳಿದ್ರಿಂದ ನಾಲ್ಕು ವಿಧವಾದ ದೋಷಗಳು ಹೋಗುತ್ತೆ ಅಂತ ಹೇಳಿದಾಗ ನಾಲ್ಕು ಪಾದಗಳ ಅರ್ಥರು ಬಂದಾಗಾಯಿತು. ಉಕ್ತ ಗುಣಾಶ್ಚ ಅವಿರುದ್ಧ ತಸ್ಯ ವೇದೇನ ಸರ್ವಶ. ಆದ್ದರಿಂದ ಸಮನ್ವಯಾಧ್ಯಾಯ ಕನ್ಕ್ಲೂಡ್ ಆಯ್ತು. ಈಗ ಯಾವುದೇ ವಿರೋಧ ಇಲ್ಲ ಅಂತ ಹೇಳಿದಾಗ ಬಂದೇ ಬರಬೇಕು ಆಯಿತು. ಬರೋದಿಲ್ಲ ಅಂತ ಹೇಳಿಕೊಡೋದು ವಿರೋಧ ಪರಿಹಾರ ಆಗಲಿ. ಎರಡಾಗಬೇಕು, ಗುಣಗಳಿವೆ ದೋಷಗಳಿಲ್ಲೇ ಇಲ್ಲ ಅಂತ ಹೇಳಿದಾಗ ಗುಣಪೂರ್ಣತ್ವ ಏನಾಯ್ತು ಅಲ್ಲಿಗೆ? ಈಗ ಇನ್ನೂ ಕೂಡ ಅಫರ್ಮ್ ಆಯ್ತು. ಅದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ, ಉಕ್ತ ಗುಣಾಶ್ಚ ವಿರುದ್ಧ ತಸ್ಯ ವೇದೇನ ಸರ್ವಶಃ ಇತಿ. ಅತ್ರ ಉತ್ತರಾರ್ಧೇಪಿ ತಸ್ಮಾದಿತ್ಯಸ್ಯ ಅನುವರ್ತನೇನ ಪಾದಾರ್ಥೋಪಸಂಹಾರ ತಾವದ್ಬೋಧ್ಯ. ಉತ್ತರಾರ್ಧದಲ್ಲಿ ಅಪಿ ತಸ್ಮಾತ್ ಅಂತ ಪದ ಇದೆ. ಸರ್ವದೋಷೋಜ್ಜಿತ ತಸ್ಮಾತ್ ಅಂತ ಹೇಳಿದ್ರಿಂದ ಈ ಪಾದದ ಉಪಸಂಹಾರ ಆಯಿತು, ಹಿಂದಿನ ಪಾದದ್ದಾಯಿತು, ಮೊದಲೆರಡು ಪಾದದ್ದಾಯಿತು, ಒಟ್ಟು ಅಧ್ಯಾಯದ್ದು ಆಯಿತು ಅಂತ ಹೇಳಿದರು. ತಥಾ ಹಿ, ಹೇಗೆಂದರೆ ತಸ್ಮಾತ್ ವಿರೋಧಿಭೂತ ಸರ್ವಶ್ರುತೀನಾಂ, ಸರ್ವ ಅನ್ನೋ ಪದ ಇದೆ. ತಸ್ಮಾತ್ ವಿರೋಧಿಭೂತ ಸರ್ವಶ್ರುತೀನಾಂ ಸಾವಕಾಶಿತತ್ವಾತ್ ತಸ್ಯ ಭಗವತಃ ಉಕ್ತಃ ಪೂರ್ವಾಧ್ಯಾಯೋಕ್ತ ಗುಣಃ ಸೃಷ್ಟುತ್ವಾದಯೋ ಗುಣಃ ಸರ್ವಶೋ ವೇದೇನ ಬಾಹ್ಯಯುಕ್ತಿಪಯತೇನ ಚ ವೇದೇನ ಯದ್ವಾ ಅಧಿಭೂತ ಅಧಿದೈವ ಪರಮಾತ್ಮ ಜೀವ ವಿಷಯೇಣ ಅಧ್ಯಾತ್ಮ ಪ್ರಾಣಾದಿ ವಿಷಯೇಣ ಚ ಸರ್ವೇಣ ವೇದೇನ ಇತ್ಯರ್ಥಃ ಅವಿರುದ್ಧ ಇತ್ಯರ್ಥಃ. ತಸ್ಮಾತ್ ವಿರೋಧಿಭೂತ ಸರ್ವಶ್ರುತೀನಾಂ, ವಿರೋಧಿಭೂತವಾದ ಸರ್ವಶ್ರುತಿಗಳು, ವಿರೋಧಿಭೂತ ಶ್ರುತಿಗಳು ಎರಡು, ಪರಸ್ಪರ ಶ್ರುತಿ ವಿರೋಧ, ನ್ಯಾಯೋಪೇತ ಶ್ರುತಿ ವಿರೋಧ, ಅವೆಲ್ಲ ಏನವು? ಸಾವಕಾಶಿ ಅಂದರೆ ನಿರವಕಾಶವಾಗಿ ವಿರೋಧ ಬಂದಿಲ್ಲ. ಸಾವಕಾಶ ವಿರೋಧ ಅಂದ್ರೇನು? ಅಪೇರೆಂಟ್ ಅಷ್ಟೇ ಹೊರತು ರಿಯಲ್ ಅಲ್ಲ ಅದು. ಸಾವಕಾಶಿತ್ವ ತಸ್ಯ ಭಗವತಃ ಉಕ್ತಃ, ಹೇಳಲ್ಪಟ್ಟಂತಹ ಯಾವುದು? ಪೂರ್ವಾಧ್ಯಾಯೋಕ್ತಃ. ಪೂರ್ವಪಾದ ಬೇರೆ, ಪೂರ್ವ ಅಧ್ಯಾಯ ಬೇರೆ. ಪೂರ್ವಾಧ್ಯಾಯ ಅಂದರೆ ಸಮನ್ವಯ ಅಧ್ಯಾಯ, ಅಲ್ಲಿ ಹೇಳಿದಂತೆ. ಹಾಂ, ಹೌದು ತಸ್ಮಾದ ಉಪಸಂಹಾರ. ಆದ್ದರಿಂದ ಅದನ್ನೆಲ್ಲ ಸೇರಿಕೊಂಡು ಹೇಳೋದು. ಸ ಹೆನ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸೃಷ್ಟುತ್ವಾದಯೋ ಗುಣ ಸರ್ವಶೋ ಸೃಷ್ಟುತ್ವ ಜನ್ಮಾದ್ಯಸ್ಯ ಯತಃ ಇತ್ಯಾದಿ ಏನೇನು ಹೇಳಿದರು ಅದು ಆದಿಶಬ್ದದಿಂದ ಎಲ್ಲ ಬಂದೋಯ್ತು. ಮತ್ತೆ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಪ್ರತಿಯೊಂದು ಕೂಡ. ಸರ್ವಶೋ ವೇದೇನ ಬಾಹ್ಯಯುಕ್ತಿಪೇತೇನ ಚ ಏನ? ಹಾಂ ಹೌದು. ನಿರವಕಾಶ ಶ್ರುತಿ ವಿರೋಧ ಬಂದರೆ ಪರಿಹಾರ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಆಗ್ತದೆ. ಸಾವಕಾಶ ಇದ್ದರೆ ಮಾತ್ರ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಪ್ರಾಣವಶ್ಯ ವಶೇ ಸರ್ವಂ ಒಂದು ವಾಕ್ಯ ಬಂತು. ಆದರೆ ಮುಖ್ಯ ಪ್ರತ್ಯೇನ ವಿನಾತೃಣ ಇನ್ನೊಂದು ವಾಕ್ಯ ಬಂತು. ಎಲ್ಲವೂ ಮುಖ್ಯ ಪ್ರಾಣನ ಅಧೀನ ಒಂದು ವಾಕ್ಯ, ಇನ್ನೊಂದು ಮುಖ್ಯ ಪ್ರಾಣನೋ ಭಗವದ್ ಅಧೀನ ಇನ್ನೊಂದು ವಾಕ್ಯ. ಸೊ ಅವಾಗ ಎಲ್ಲವೂ ಮುಖ್ಯ ಪ್ರಾಣ ಅಧೀನ ಎಂಬ ವಾಕ್ಯ ಏನಾಯ್ತಾಗ ಸಾವಕಾಶ ಆಯಿತು. ಆದರೆ ಎಲ್ಲವೂ ಇಷ್ಟೋಧೀನ ವಾಕ್ಯ ಸಾವಕಾಶ ಆಗಲಿಲ್ಲ. ಎರಡು ದಿನವಕಾಶ ಆಗಿಬಿಟ್ರೆ ಏನಾಗ್ತಿತ್ತು? ವಿರೋಧ ಪರಿಹಾರ ಆಗ್ತಾನೆ ಇರಲಿಲ್ಲ. ಗೊತ್ತಾಯ್ತಾ? ವಿರೋಧ ಪರಿಹಾರ ಆಗ್ತಿರಲಿಲ್ಲ. ಆದ್ದರಿಂದ ಎರಡರಲ್ಲಿ ಒಂದು ಅಪ್ರಮಾಣ ಆಗಬೇಕು. ಒಂದು ಅಪ್ರಮಾಣ ಆದಮೇಲೆ ಅದು ವೇದ ಅಪ್ರಮಾಣ, ಇದು ಅಪ್ರಮಾಣ ಆಗ್ತಿತ್ತ. ಒಂದಕ್ಕೊಂದು ಸೇರಿಕೊಂಡು ಒಂದು ಇಡೀ ಇದರೊಳಗೆ ಒಂದು ಚೂರು ಹನಿ ಫಾಲ್ಲಾಲ್ ಹಾಕಿದ್ರು ಕೂಡ ಇಡೀ ಹಾಲು ಏನಾಯ್ತು ಅಲ್ಲಿಗೆ? ಅಷ್ಟು ಮಾತ್ರ ತೆಗೆದು ಕುಡಿತೀವಿ ಅಂತ ಯಾರು ಹೇಳೋದಿಲ್ಲ. ಏನಾಯ್ತು ಅಲ್ಲಿಗೆ? ಇಡೀ ಹಾಲು ಹಾಲೇ ಹಾಗೆ ವೇಷ್ಟರು, ವೇದ ವೇದನೇ ಅಪ್ರಮಾಣ ಆಗ್ತಾ ಇತ್ತು. ಹಾಂ, ಅಲ್ಲ ಏನದು ಸಾವಕಾಶ ಇರೋಕೆ ನ್ಯಾಯ ಅಲ್ಲ ಅದು. ನಿರವಕಾಶ ಅಂತ ಹೇಳಿದ್ರೇನು ಬೇರೆ ಅರ್ಥಕ್ಕೆ ಚಾನ್ಸೇ ಇಲ್ಲ. ನಿರವಕಾಶ ಸಾವಕಾಶ ಅಂದರೆ ಇನ್ನೊಂದು ಅರ್ಥಕ್ಕೆ ಅವಕಾಶ ಇದೆ. ಅದು ಪರಬಲ್ಯ ದೌರ್ಬಲ್ಯಕ್ಕೆ ಉಪಯೋಗ. ನಿರವಕಾಶವಾದದ್ದು ಯಾವಾಗಲೂ ಏನದು? ಪ್ರಬಲ ಪ್ರಬಲ ತರ್ಕ. ಸಾವಕಾಶವಾದದ್ದೇನು? ದುರ್ಬಲ. ಸಾವಕಾಶ 10 ಗಂಟೆ ಬರ್ತಾರೆ, ಸಾವಕಾಶವಾದ ಬೆಳಿಗ್ಗೆ 10 ಗಂಟೆ ಬರ್ತಾರೆ, ಅದೇನದು? ನಿರವಕಾಶ. 10 ಗಂಟೆ ಬರ್ತಾರೆ ಅಂದರೆ ಬೆಳಗ್ಗೆನೂ 10 ಗಂಟೆ ಇದೆ, ಸಾಯಂಕಾಲ ರಾತ್ರಿನೂ 10 ಗಂಟೆ ಇದೆ. ಡೌಟ್ ಬಂದ್ಬಿಡ್ತು. ಇಡೀ ದಿವಸ ಕಾಯ್ಬಿಟ್ಕೊಂಡ ಪಾಪವನು ಅಷ್ಟು ಹೇಳಿದ್ದಕ್ಕೆ ಇಡೀ ದಿವಸ ಕಾಯ್ಬೇಕಾಯ್ತು. ರಾತ್ರಿ 10 ಗಂಟೆ ಏನಾಗ್ತಿತ್ತು? ಬೆಳಿಗ್ಗೆ ಆಗ ಮಾತ್ರ ಕಾದ್ರೆ ಸಾಕಾಗ್ತೀವಿ. ಎಷ್ಟು ಅಡ್ವಾಂಟೇಜ್ ಇದೆ ಈಗ. ವಿರೋಧ ಬಂತಲ್ಲ, ವಿರೋಧ ಬರಲೇ ಇಲ್ಲ. 10 ಗಂಟೆ ಅಂತ ಒಬ್ಬನೇ ಓಡೋಗ್ಬಿಟ್ಟೆ ಅಷ್ಟೇ. ಮತ್ತೆ ಇವ್ನು ಗಾಯತ್ರಿ ಇನ್ನೊಬ್ಬರು ಬಂದ 10 ಗಂಟೆ ಬೆಳಿಗ್ಗೆ ಅಂತ ಹೇಳಿದ. ವಿರೋಧ ಬರಲೇ ಇಲ್ಲ. ಏನು 10 ಗಂಟೆ ಅಂತ ಅವರು ಬೆಳಿಗ್ಗೆ 10 ಗಂಟೆ ಬೆಳಿಗ್ಗೆ ಹತ್ತು ಗಂಟೆ ವಿರೋಧ ಎಲ್ಲಿ ಬಂತ ಅದಕ್ಕೆ? ಅದು ಬರ್ತಾರೆ ಅಂದ್ರೆ ಬರೋದಿಲ್ಲ ಅಂದ್ರೆ ವಿರೋಧ ಶುರುವಾಯಿತು. ಗೊತ್ತಾಯ್ತಾ? ಬೆಳಿಗ್ಗೆ 10 ಗಂಟೆಗೆ ಅಂತ ಇಬ್ಬರು ಹೇಳಿದರು. ಬೆಳಿಗ್ಗೆ 10 ಗಂಟೆ ಬರ್ತಾನೆ ಅಂದ್ರೆ ಬೆಳಿಗ್ಗೆ 10 ಗಂಟೆ ಬರೋದಿಲ್ಲ ಅಂತ ಹೇಳಿ ಇನ್ನೊಬ್ರು. ಹಾಗಿದ್ದು ವಿರೋಧ ಬಂತು. ಅರ್ಥ ಆಯ್ತಾ? ಆದ್ದರಿಂದ ಸಾವಕಾಶ ನಿರವಕಾಶ ಪದ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬೇರೆ ಅರ್ಥಕ್ಕೆ ಅವಕಾಶ ಇರತಕ್ಕಂಥ ವಾಕ್ಯಗಳೆಲ್ಲ ಏನವೋ ಸಾವಕಾಶ ವಾಕ್ಯಗಳು. ಬೇರೆ ಅರ್ಥಕ್ಕೆ ಅವಕಾಶವೇ ಇಲ್ಲದೆ ಇರತಕ್ಕಂಥ ವಾಕ್ಯಗಳೇನವೋ ನಿರವಕಾಶ ವಾಕ್ಯಗಳು. ಅದಕ್ಕೇನು ಮಾಡ್ತಾರೆ? ಚೆಕ್ ಬರೀಬೇಕಾದ್ರೆ ಮೊದಲು ಜಾಗ ಬಿಡಬೇಡಿ. ಗೊತ್ತಾಯ್ತಾ? 10 ರುಪೀಸ್ 100 ಅಂತ ಬರೆದಿದ್ದ. ಇಷ್ಟು ಜಾಗ ಬಿಟ್ಟು 100 ರುಪೀಸ್ ಅಲ್ಲಿ ಬರೆದ. ಹಿಂದೆ 1 ಲ್ಯಾಕ್ 100 ರುಪೀಸ್ ಸೇರಿಸ್ಕೊಂಡು ಈ ಜಾಗ ಇತ್ತಲ್ಲಿ. ಕ್ಲೋಸ್ ಆಗಿ ಬರೆದ್ರೆ ಚಾನ್ಸ್ ಇಲ್ಲ. ಆಮೇಲೆ ಏನಾದ್ರೆ ಓನ್ಲಿ ಯಾಕೆ ಬರೀತಾರೆ? ಸೇರಿಸ್ಕೋಬಾರ್ದು ಮತ್ತೆ ಅವನು ಸೇರಿಸ್ಕೊ. ಮುಂದೆ ಸ್ವೈರ್ಯ ಸೇರಿಸ್ಕೊಬಿಟ್ರೆ ಕಷ್ಟ. ಅದಕ್ಕೇನು ಮಾಡಬೇಕು? ಓನ್ಲಿ ಬರೆದಾಗ ಕ್ಲೋಸ್ ಆಯ್ತು. ಇಲ್ಲಿ ಇಲ್ಲಿ ಎಲ್ಲಿ ಜಾಗ ಇಲ್ಲ ಈಗ. ಮೊದಲು ಸೇರಿಸಾಗಿಲ್ಲ, ಆಮೇಲೆ ಸೇರಿಸಾಗಿಲ್ಲ. ಮೊದಲು ಜಾಗ ಬಿಟ್ಟರೆ ಅಲ್ಲಿ ಅವಕಾಶ ಇರೋದು, ಕೊನೆ ಜಾಗ ಬಿಟ್ಟರೆ ಅಲ್ಲಿ ಅವಕಾಶ ಇರೋದು. ಎಲ್ಲರೂ ಜಾಗ ಬಿಡದೆ ಹೋದಾಗ ನಿರವಕಾಶ ಆಗಬೇಕು. ಅರ್ಥ ಆಯ್ತಾ? ಇನ್ನು ವರ್ಡ್ಸ್ ಅಂಡ್ ಫಿಗರ್ಸ್ ಯಾತಕ್ಕೆ ಕೇಳ್ತಾರೆ? ಮತ್ತೆ ಇನ್ನೂ ಕನ್ಫರ್ಮ್ ಆಗ್ಬೇಕು ನಮಗೆ. ಯಾತಕ್ಕೆ ಸ್ವಲ್ಪ ಒಂದರೆ ಹೆಚ್ಚು ಕಡಿಮೆ ಇದ್ರೆ ಏನಾಗುತ್ತೆ ಅಲ್ಲಿಗೆ? ಇದೆರಡು ಟ್ಯಾಲಿ ಆಗಬೇಕಾಗ. ಎರಡು ಟ್ಯಾಲಿ ಆದಾಗ ವ್ಯವಸ್ಥೆ. ಯಾಕೆ ದುಡ್ಡು ಸಾಮಾನ್ಯ ವಿಚಾರ ಅಲ್ಲ ಅದು. ಏನಾಗುತ್ತೆ? ದುಡ್ಡು ಭಾರಿ ಲಾಸ್ ಆಗೋ ಸಂಭವ ಇರುತ್ತೆ. ಭಾರಿ ಕೇರ್ಫುಲ್ ಆಗಿರ್ಬೇಕು. ಇದು ಅಲ್ಲಿ ದುಡ್ಡಿನ ಲಕ್ಷ್ಮಿ ವಿಷಯ, ಇದು ನಾರಾಯಣ ವಿಷಯ. ಆದ್ದರಿಂದ ಇನ್ನೂ ಕೇರ್ಫುಲ್ ಆಗಿರ್ಬೇಕು. ಲಕ್ಷ್ಮೀಪತಿ ವಿಷಯ ಆದ್ದರಿಂದ ಹುಷಾರಾಗಿರ್ಬೇಕು. ಏನ ಏನ ಅಲ್ಲ 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 ಆಗ ನಿರವಕಾಶ ನಿರವಕಾಶನೇ ಸಿಂಪಲ್. ಅರ್ಥಾಂತರ ಮಾಡಕ್ಕೆ ಬರೋದಿಲ್ಲ. ಯಾವ ರೀತಿನೂ ಬರೋದಿಲ್ಲ. ಆಗಮ ಗೀಮ ಇಲ್ಲೇ ಇಲ್ಲ. ಯಾವುದಕ್ಕೂ ಚಾನ್ಸೇ ಇಲ್ಲ. ಒಂದೊಂದು ಇಟ್ಕೊಳ್ಳೋಕೆ ಕಾರಣ ಇಲ್ಲ. ಯಾವುದಕ್ಕೂ ಅವಕಾಶ ಇಲ್ಲ. ಅದು ನಿರವಕಾಶ. ಒಂದಕ್ಕೆ ಅವಕಾಶ ಬಂದರೆ ಏನದು? ಸ್ವಲ್ಪ ಜಾಗ ಕೊಡಿ ಅಂತಾರ ಶುರುವಾಗುತ್ತೆ ಆಮೇಲೆ. ಆಗ ಅವನು ಬೇರೆ ಕೆಲವು ಬೇರೆ ಸ್ವಲ್ಪ ಬೇರೆ ನೋಡ್ತಾರೆ ಎಲ್ಲರೂ ಇದೆ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲೂ ಇಲ್ಲ. ನೋ ಚಾನ್ಸ್. ಅಬ್ಸಲ್ಯೂಟ್ಲಿ ನಿರವಕಾಶ. ಅದು ಏಕೋ ನಾರಾಯಣ ಆಸೀತ್ ಅಬ್ಸಲ್ಯೂಟ್ಲಿ ನಿರವಕಾಶ. ಏಕೋ ರುದ್ರೋಣ ದ್ವಿತೀಯ ಆಯತಸ್ಥೆ ನಿರವಕಾಶ ಅಲ್ಲ. ಯಾತಕ್ಕೆ? ನಾರಾಯಣ ಶಬ್ದನ ರುದ್ರಪರ ಮಾಡಕ್ಕೆ ಬರೋದಿಲ್ಲ. ರುದ್ರ ಶಬ್ದನ ಯಾಕೆ? ರುದ್ರೋಗ ಉಸಿರಾಬ್ಬರು ಇದೆ, ಹೊರಟೋಯ್ತದ. ಆ ನಾರಾಯಣ ಶಬ್ದನ ವಿಷ್ಣುಪರವನ್ನು ಶೈವರು ಮಾಡಿಲ್ಲ ಇವರಿಗೂ ಕೂಡ. ಯಾಕೆ ಮಾಡಕ್ಕೆ ಬರೋದಿಲ್ಲ ಅದರಿಂದ. ಆದ್ದರಿಂದ ಮುಗಿದೋಯ್ತು. ಅರ್ಥ ಆಯ್ತಾ? ಅತ್ರ ಉತ್ತರಾರ್ಧೇಪಿ ತಸ್ಮಾದಿತ್ಯಸ್ಯ ಅನುವರ್ತನೇನ ತಥಾ ಹಿ ವೇದ ವೇದೇನ ಬಾಹ್ಯಯುಕ್ತ್ಯುಪೇತೇನ ಚ ವೇದೇನ. ಯುಕ್ತ್ಯುಪೇತ ಅಂತ ಎಲ್ಲೆಲ್ಲಿ ಬಂದಿದೆ ಅವೆಲ್ಲ ಬಾಹ್ಯ ಯುಕ್ತಿಗಳಷ್ಟೇ, ಒಳಗಿನ ಯುಕ್ತಿಗಳಲ್ಲ. ಹೊರಗಿನ ಯುಕ್ತಿಗಳಿಂದ ಮಾತಾಡ್ತಾ ಹೊರಟೋಯ್ತು. ಯದ್ವಾ ಅಧಿಭೂತ ಅಧಿದೈವ ಪರಮಾತ್ಮ ಜೀವ ವಿಷಯೇಣ ಅಧ್ಯಾತ್ಮ ಪ್ರಾಣಾದಿ ವಿಷಯೇಣ ಚ ಸರ್ವೇಣ ವೇದೇನ ಇತ್ಯರ್ಥ ಅವಿರುದ್ಧ ಇತ್ಯರ್ಥ. ಕೆಲವು ಅಧಿಭೂತ ಪರ, ಕೆಲವು ಅಧಿದೈವ, ಕೆಲವು ಪರಮಾತ್ಮ, ಕೆಲವು ಜೀವ ವಿಷಯ, ಕೆಲವು ಇವೆಲ್ಲ ಆಗಿದ್ದರೂ ಕೂಡ ಮೇಲೋಟ ಕಂಡು ಎಲ್ಲವೂ ಕೂಡ ಕೊನೆಗೇನಾಯಿತು? ವಿಷ್ಣುಪರನೇ. ಅಧಿಭೂತವಾದದ್ದು ವಿಷ್ಣುಪರ, ಅಧಿದೈವ ವಿಷ್ಣುಪರ, ಪರಮಾತ್ಮ ಬಂತು ಪರಮಾತ್ಮ ಪ್ರಶ್ನೆನೇ ಇಲ್ಲ. ಜೀವ ಅಂತ ಹೇಳಿದರೂ ಕೂಡ ವಿಷ್ಣುಪರ, ಸಮಸ್ಯೆ ಬರಲಿಲ್ಲ ಅಂಥೇಳಿ ಅವಿರುದ್ಧ. ಎಲ್ಲದಕ್ಕೂ ಬೇರೆ ಅರ್ಥ ಕೊಟ್ಟಿದ್ದರಿಂದ ವಿರೋಧ ಬರಲೇ ಇಲ್ಲ. ಮುಂದೆ ಸಮಗ್ರ ಶ್ಲೋಕೇನ ಅಧ್ಯಾಯಾರ್ಥೋಪಸಂಹಾರ ತಥಾಹಿ. ಈ ರೀತಿ ಆ ಪಾರ್ಟಿಂದ ತಸ್ಮಾತನ್ನ ಪಾರ್ಟಿಂದ ಹಿಡ್ಕೊಂಡ್ರೆ ಮೊದಲು 2 ಪಾದಗಳಾಯಿತು, ಕೊನೆ 2 ಪಾದಗಳು. ಪೂರ್ತಿ ಶ್ಲೋಕ ತಗೊಂಡ್ರೆ ಇಡೀ ಅಧ್ಯಾಯ ಬಂತು. ಸಮಗ್ರ ಶ್ಲೋಕೇನ ಪೂರ್ತಿ ಶ್ಲೋಕದಿಂದ ಅಧ್ಯಾಯಾರ್ಥೋಪಸಂಹಾರ ತಥಾಹಿ ತಸ್ಮಾತ್ ಸರ್ವ ವಿರೋಧಾನಾಂ ಪರಿಹೃತತ್ವಾತ್ ಭಗವಾನ್ ಪುರುಷೋತ್ತಮ ಸರ್ವದೋಷೋಜ್ಜಿತ. ಎಲ್ಲ ವಿಧವಾದ ವಿರೋಧಗಳು ಪರಿಹಾರವಾಗಿದ್ದರಿಂದ ಭಗವಾನ್ ಪುರುಷೋತ್ತಮನು ಸರ್ವದೋಷಗಳಿಂದ ರಹಿತನಾದವನು ಅಂತ ಪುರುವಾಯಿತು. ನ ಕೇವಲ ಮೇತಾವತ್ ಅಷ್ಟೇ ಅಲ್ಲ, ತಸ್ಯ ಭಗವತಃ ಸರ್ವಶೋ ವೇದೇನ ಕೃಷ್ಣವೇದ ಸಮನ್ವಯೇನ ಪೂರ್ವಾಧ್ಯಾಯೋಕ್ತ ಗುಣಾಶ್ಚ ವಿರುದ್ಧಾಃ ಯುಕ್ತ್ಯಾದಿ ವಿರುದ್ಧ ನಾಭವಂತಿ ಇತ್ಯರ್ಥ. ಅವಿರುದ್ಧ ಶಬ್ದಕ್ಕೆ ಅರ್ಥ ಅದು. ಅವಿರುದ್ಧ ಅಂದ್ರೇನೋ? ಯುಕ್ತ್ಯಾದಿ ವಿರುದ್ಧ ನ ಭವಂತಿ ಇತ್ಯರ್ಥ. ತಸ್ಯ ಭಗವತಃ ಸರ್ವಶೋ ವೇದೇನ ಕೃಷ್ಣವೇದ ಸಮನ್ವಯೇನ. ತತ್ತು ಸಮನ್ವಯ ಅಂತನ್ನೋದು ಬರೀ ಯಾವುದಕ್ಕೂ ಸಮನ್ವಯ ಅಲ್ಲ, ಸಮಸ್ತ ವೇದಗಳ ಸಮನ್ವಯ. ಅದ್ವೈತಿಗಳು ವಿಶಿಷ್ಟಾದ ಒಪ್ಪೋದಿಲ್ಲ. ಅವರೇನು ಮಾಡ್ತಾರೆ? ಉಪನಿಷತ್ತುಗಳಿಗೆ ಮಾತ್ರ ಸಮನ್ವಯ ಅಂತ ಹೇಳ್ತಾರೆ. ವೇದಭಾಗನ ಅವರು ಏನೇನು ಮಾಡ್ತಾರೆ ಅದನ್ನು ಅವರು ವೇದಭಾಗನ ಅದಿಷ್ಟು ಕೂಡ ಕರ್ಮಕಾಂಡ ಅಂತ ತೆಗೆದುಬಿಟ್ಟು ಇದು ಮಾತ್ರ ಜ್ಞಾನಕಾಂಡ ತಗೊಂಡು ಇದರಲ್ಲಿ ಮಾತ್ರ ಸಮನ್ವಯ ಮಾಡ್ತಾರೆ. ನಮ್ಮದು ಹಾಗಲ್ಲ. ಆಚಾರ್ಯ ಹೇಳಿ ಎಲ್ಲ ಶಾಸ್ತ್ರದ ಸಮನ್ವಯ. ವೇದ ಶಬ್ದಕ್ಕೆ ಅಪುರುಷೇಯ ವೇದಗಳು ಸೇರಿಕೊಂಡಿತು, ಪುರುಷೇಯ ವೇದ ಮಹಾಭಾರತ ಪಂಚ ಅದು ಸೇರಿ, ಇತಿಹಾಸ ಪುರಾಣ ಪಂಚಮೋ ವೇದಾನ ಅದು ಸೇರ್ಕೊಂಡ್ಬಿಡ್ತು. ಎಲ್ಲ ಸರ್ವಶಾಸ್ತ್ರ ಸಮನ್ವಯ ಹೊರತಿದ್ದು ಬರೀ ಉಪನಿಷತ್ ಸಮನ್ವಯ ಅಲ್ಲ. ಅವ್ರು ಯಾತಕ್ಕೆ ಉಪನಿಷತ್ ಸಮನ್ವಯ ಮಾತ್ರ ಅಂತ ಮಾಡಿದರು ಅಂದರೆ ಬ್ರಹ್ಮಸೂತ್ರಗಳ ಅರ್ಥನ ಕಡಿಮೆ ಮಾಡಬೇಕು, ಅದು ಇಂಪಾರ್ಟೆನ್ಸ್ ಕಡಿಮೆ ಮಾಡಬೇಕಾದ್ದರಿಂದ ಒಂದು ಸ್ಟೇಟಿಯ ರಾಜ ಅಂದ ತಕ್ಷಣ ಅವನು ಮುಖ್ಯಮಂತ್ರಿ ಆಗಿಬಿಡ್ತಾನೆ, ಪ್ರಧಾನಮಂತ್ರಿ ಆಗೋದಿಲ್ಲ. ಎಷ್ಟೇ ನಂಬರ್ ಒನ್ ಅಂದರೂ ಕೂಡ ಸ್ಟೇಟ್ಗೆ ಅಂದರೆ ಅವ್ನ ಕತೆ ಮುಗೀತು. ಅದಕ್ಕೆ ಉಪನಿಷತ್ಗಳಿಗೆ ಮಾತ್ರ ಅಂತ ಹೇಳಿದಾಗ ಏನಾಯ್ತು, ಅಲ್ಲಿಗೆ ಬ್ರಹ್ಮಸೂತ್ರಗಳ ಅರ್ಥ ಕಡಿಮೆ ಆಗೋಯಿತು. ಅದಕ್ಕೆ ಆಚಾರ್ಯ ಹೇಳಿದ್ದೇನಂತ ಸರ್ವಶಾಸ್ತ್ರ ಸಮನ್ವಯನೇ ಹೊರತು ಅದು ಬರೀ ಉಪನಿಷತ್ತುಗಳು, ಅದು ಹತ್ತು ಉಪನಿಷತ್ತುಗಳೇ, ಅದು ಬೇರೆ ಅವ್ರಿಗೆ ಆಚಾರ. ಹತ್ತು ಉಪನಿಷತ್ ಸಮನ್ವಯ ಅಲ್ಲ, ಸರ್ವ ಮಂತ್ರ ಭಾಗ, ಬ್ರಾಹ್ಮಣ ಭಾಗ, ಉಪನಿಷತ್ ಭಾಗ, ಆರಣ್ಯಕ ಭಾಗ, ಇತಿಹಾಸಾದಿಗಳು, ಪುರಾಣಗಳು, ಏನೇನಿದೆ ಎಲ್ಲದರ ಸಮನ್ವಯ ಮಾಡಿ ಆಗಿದೆ. ವೇದೇನ ಒಂದು ಸಮನ್ವಯ ಮಾಡದೆ ಹೋದರೂ ಕೂಡ ಸರ್ವಗುಣ ಪೂರ್ಣತ್ವ ಬರೋದಿಲ್ಲ, ಅದಕ್ಕೆ ಮಾತ್ರ ಬಂತು ಬಿಂಬಿಸ ಆಗ್ತಿತ್ತು. ಕೃಷ್ಣ ವೇದ ಸಮನ್ವಯೇನ ಪೂರ್ವಾಧ್ಯಾಯೋಕ್ತ ಸರ್ವಶಬ್ದ ಸಮನ್ವಯ, ಸರ್ವಶಾಸ್ತ್ರ ಸಮನ್ವಯ, ಸರ್ವ ಶಬ್ದ, ಸರ್ವ ಪದ, ಸರ್ವ ವಾಕ್ಯ, ಸರ್ವ ವರ್ಣ, ಸರ್ವ ಧ್ವನಿ, ಎಲ್ಲದೆಲ್ಲ ಸಮನ್ವಯ ವಿಷ್ಣು ಸರ್ವತ್ವದಲ್ಲಿ ಆಗಬೇಕು. ಸರ್ವ ಧ್ವನಿಗಳು ಕೂಡ, ಕೂಗೋ ಧ್ವನಿ, ಕಿರುಚೋ ಧ್ವನಿ, ಆ ಧ್ವನಿ, ಪ್ರಾಣಿಗಳ ಧ್ವನಿ, ಮನುಷ್ಯರ ಧ್ವನಿ, ಸಮುದ್ರದ ಧ್ವನಿ, ಮೇಘದ ಧ್ವನಿ, ಯಾವುದೇ ಧ್ವನಿ ಆಗಿರಲಿ, ಯಾರನ್ನು ಹೇಳುತ್ತದೋ ಈ ಶಬ್ದ ಶಬ್ದಕ್ಕೆ ಅದು ಅರ್ಥ, ಧ್ವನ್ಯಾತ್ಮಕ ವರ್ಣಾತ್ಮಕ ಅಂತಿರೋದ್ರಿಂದ ಸರ್ವಶಬ್ದ ವಾಚ್ಯತ್ವ ಅಂದರೆ ಸರ್ವ ಶಾಸ್ತ್ರ ಶಬ್ದಗಳು, ಸರ್ವ ಬರೀ ಶಬ್ದಗಳು, ಸರ್ವ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಲೌಕಿಕ ಶಬ್ದಗಳು ಮೊದಲಾಗಿ ಎಲ್ಲವೂ ಕೂಡ ದೇವರನ್ನೇ ಹೇಳ್ತಾ ಇವೆ. ಅದು ಏನಂತ ಹೇಳ್ತಾ ಇವೆ, ಮತ್ತೆ ಗುಣಪೂರ್ಣ ಅಂತಲೇ ಹೇಳ್ತಾ ಇವೆ, ಗುಣಪೂರ್ಣ ಅಂತಲೇ ಹೇಳ್ತಾ ಇವೆ. ಬರೀ ಇದಲ್ಲ, ಬರೀ ಫೋಟೋ ಬಂತು ಖುಷಿನೋ ಖುಷಿ, ಕಳೆಗೆ ಕಳ್ಳ ಅಂತ ಬರ್ತಿದ್ರೆ ಏನು ಮಾಡ್ತಾರಾಗ, ಫೋಟೋ ಬಿದ್ದಿದ್ದ ಸಾಲದು ಏನಂತಿದೆ, ದೊಡ್ಡದ ಪ್ರಶಂಸೆ ಇದೆ ಮೇಲೆ. ಅದಕ್ಕೆ ಎಲ್ಲದರಲ್ಲೂ ದುರ್ಗಾದ್ರ ವಿಷಯ ಮಹಾಭಾರತದಲ್ಲಿ ಬಂದಿದೆ, ನನ್ನ ವಿಷಯನೂ ಬಂದಿದೆ ಮಹಾಭಾರತ, ಏನು ಮಾಡ್ಬೇಕು ಅದಕ್ಕೆ. ನಾನು ಮಹಾಭಾರತ ಪ್ರತಿಪಾದ್ಯ ಅಂತ ಹೇಳಿದ್ರೆ ಹೌದು, ದುಷ್ಟತ್ವನೇ ಪ್ರತಿಪಾದ್ಯ, ಶಿಷ್ಟತ್ವನೇ ಪ್ರತಿಪಾದ್ಯ ಅಲ್ಲ. ಅದಕ್ಕೆ ಗುಣಪೂರ್ಣತ್ವ ಹೇಳಿದ್ರು ಏನು ವೇದ ಕೃಷ್ಣೋಧಿಗಂತ, ಕೃಷ್ಣ ಅಂದರೆ ಟೋಟಲ್ ಕಂಪ್ಲೀಟ್ ಎಲ್ಲ ವೇದಗಳಿಂದ ಅಂತ ಅರ್ಥ. ಯುಕ್ತಿಯಾದಿ ವಿರುದ್ಧ ಅನುಭವಂತಿ ಇತ್ಯರ್ಥ ಸಂಕ್ಷೇಪ ಭಾಷ್ಯ ವಿವೃತವು. ನಮ್ಗೆ ನೋಡಿ ತಮಾಷೆ ಅಂದರೆ ಸರ್ಕಾರದ ಅಧೀನ, ಏನು ಅಧೀನ, ಯಾರು ಮಾವಿನ ತೋಟ ಇದೆ ಅದು ಇದೆ ಇದು ಇದೆ ಅಧೀನ ಅಲ್ಲ, ಕಸದ ರಾಶಿ ಬಿದ್ದಿದೆ ಅದು ಕೂಡ ಯಾರು ಅಧೀನ, ಇದೊಬ್ರು ತೋಟದಾಗಿಲ್ಲ ಅದನ್ನು ವಿಥೌಟ್ ಪರ್ಮಿಷನ್ ಇದ್ರೆ ಅಫೆನ್ಸ್ ಅದು, ತ್ಯಾಜ್ಯ ಪದಾರ್ಥನೇ ಇರಬಹುದು, ಏನು ಮಾಡೋಕ್ಕಿಲ್ಲ ಅದನ್ನು ತೊಗೊಂಡೋಗ, ಯಾರಿಗೆ ಸೇರಿದ್ದದು ಸರ್ಕಾರಕ್ಕೆ ಸೇರಿ, ಅಂದರೆ ಅದು ಕೂಡ ದೇವರ ಅಧೀನ. ಇದು ಪ್ರತಿಯೊಂದು ಕೂಡ ಸರ್ಕಾರದ ಅಧೀನ ಹೇಗೋ ಇದೆಲ್ಲವೂ ಕೂಡ ಈಶಾವಾಸ್ಯಂ ಇದಂ ಸರ್ವಂ ಅಂತ ಹೇಳಿದ್ರಿಂದ ಇದಂ ಸರ್ವಮಿಗೆ ಏನು ಕೂಡ ಸರ್ವಂ ಶಬ್ದಕ್ಕೆ ಏನು ಮಾಡಬಾರ್ದು ಅರ್ಥನ, ಸಂಕೋಚ ಮಾಡೋಕ್ಕೆ ಹೋಗಬಾರ್ದು, ಏನು ಮಾಡಬೇಕು ಅದನ್ನು ಎಲ್ಲ ಮಾಡಕ್ಕೆ ಬಿಡಬೇಕು. ಅದು ಅದು ಭಾರಿ ಬಟ್ಟಕೂಟಕ್ಕೆ ಹೋಗಿರ್ತದೆ ಅಂತ ಹೇಳಿರ್ತದೆ, ಎಲ್ಲ ಹಾಕ್ರಿ ವ್ರತದ ಮಾತ್ರ ಅದು ಸೇರಿಸ್ಬೇಕು, ಎಲ್ಲ ಹಾಕಿ ವ್ರತದ ಅನ್ನೂ ಹಾಕಿ ಪರವಾಗಿಲ್ಲ ಅದಾಯ್ತು, ನಾನ್ ವೆಜ್ಜು ಹಾಕಿ ಅಲ್ಲಿ ಬಜ್ಜಿ ತೆಗೆದೋಗ್ಬಿಡು ಕೊನೆಗೆ, ಎಲ್ಲ ಹಾಕಿ ಅಂದರೆ ಅವನ ಅರ್ಥ ಎಲ್ಲ ಬೇರೆ, ಇಲ್ಲೆಲ್ಲ ಬೇರೆ, ಯಾವುದೇ ಲಿಮಿಟೆಡ್ ಸೆನ್ಸಲ್ಲಿ ಎಲ್ಲ ಅಲ್ಲ, ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಎಲ್ಲ ಜಗತ್ತಿಗೂ ಒಡೆಯನಾಗಿದ್ದಾನೆ. ಸಂಕ್ಷೇಪ ಭಾಷ್ಯ ವಿವೃತೌ ರಾಘವೇಂದ್ರೇಣ ಭಿಕ್ಷುಣ ಕೃತಾಯಾಂ ತತ್ವಮಂಜರಿಯಾಂ ದ್ವಿತೀಯೋ ಅಧ್ಯಾಯ ಈರಿತಃ. ಸಂಕ್ಷೇಪ ಭಾಷ್ಯ ವಿವೃತೌ, ಸಂಕ್ಷೇಪ ಭಾಷ್ಯ, ಸಂಗ್ರಹ ಭಾಷ್ಯ, ಅಣುಭಾಷ್ಯ ಎಲ್ಲ ಇದರ ಹೆಸರುಗಳು. ಸಂಗ್ರಹ ಸಂಕ್ಷೇಪ ವಿಸ್ತಾರ ಭಾಷ್ಯ, ಅದು ಸಂಕ್ಷೇಪ ಭಾಷ್ಯ ಇದು. ವಿವೃತೌ ರಾಘವೇಂದ್ರೇಣ ಭಿಕ್ಷುಣ ಕೃತಾಯಾಂ ತತ್ವಮಂಜರಿಯಾಂ, ಮಾಡಲ್ಪಟ್ಟ ತತ್ವಮಂಜರಿಯಲ್ಲಿ ದ್ವಿತೀಯ ಅಧ್ಯಾಯ ಈ ರೀತಿ, ಎರಡನೇ ಅಧ್ಯಾಯ ಮುಗಿತು. ಇದು ಶ್ರೀಮದ್ ಬ್ರಹ್ಮಸೂತ್ರಾಣುಭಾಷ್ಯ ವಿವೃತೌ ತತ್ವಮಂಜರಿಯಾಂ ರಾಘವೇಂದ್ರ ಇತಿ ಕೃತಾಯಾಂ ದ್ವಿತೀಯಾಧ್ಯಾಯಸ್ಯ ಚತುರ್ಥ ಪಾದ, ಅಲ್ಲಿಗೆ ಪಾದ ಮುಗಿತು. ಮುಂದೆ ಮೂರನೇ ಅಧ್ಯಾಯ ಪ್ರಾರಂಭ. ಏವ ಮುಕ್ತ ದಿಶಾ, ಮೂರು ಅಧ್ಯಾಯದ ನಾಲ್ಕು ಪಾದಗಳು ಏನಂತ ಹೆಸರಿದೆ, ಮೊದಲು ಫಸ್ಟ್ ಪಾದ ಯಾವುದು, ವೈರಾಗ್ಯ ಪಾದ. ವೈರಾಗ್ಯ ಪಾದ ಅಂದರೆ ವೈರಾಗ್ಯ ಬಂದ ಮೇಲೆ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ, ವೈರಾಗ್ಯ ಬರದೇ ಇದ್ದವರಿಗೆ ದೇವರ ವಿಷಯ ಏನೇನೂ ತಿಳಿಯೋದಿಲ್ಲ. ಫಸ್ಟ್ ತದಲಂ ಬಹುಲೋಕ ವಿಚಿಂತನೆಯ ವೈರಾಗ್ಯ ಪಾದ. ರಮಣಂ ಕುರು ಮಾನಸ ಮೀಶ ಪದೇ, ಅದು ಮುಂದೆ ಭಕ್ತಿಯಾದಿ ಪಾದ. ಏವ ಮುಕ್ತ ದಿಶಾ ನಿರ್ದೋಷಾನಂತ ಗುಣೋ ವಿಷ್ಣುಶ್ಚೇತ್ ಕಿಮ್ಮಯ ಕಾರ್ಯಮಿತ್ಯಧಿಕಾರಿಣ ಶಂಕಾಯಾಂ ಮುಕ್ತಿ ಹೇತು ಭಗವತ್ ಪ್ರೀತ್ಯರ್ಥಂ ಸಾಧನಂ ಅನುಷ್ಠೇಯಂ ಇತಿ ಭಾವೇನ ಸಾಧನ ವಿಚಾರೋ ಅಯಂ సాధన విచారార్థోయం అధ్యాయ ఇది భాష్యాద్యపద్యం. ఆ భాష్యాద్ వ్యక్తం భాష్యదొడగే అచరిష్పర సాధన విచారోయం అధ్యాయ భాష్య అదికి ఇష్టల్ల కొంటు ఏం సాధన విచార అందరె ఏవం హీగే ఉక్త దిశ ముక్త దిశ అంతే బిడుచుకోబారదు మత్తె ఏవం ఉక్త దిశ హింద హేళిద రీతియల్లి నిర్దోషానంత గుణో విష్ణు నిర్దోషనాగిద్దాని ಮತ್ತು ನಿರ್ದೋಷವಾದ ಅನಂತ ಗುಣಗಳಿಂದ ವಿಷ್ಣುಪೂರ್ಣನಾಗಿದ್ದಾನೆ ಅಂತ ಸಿದ್ಧವಾಯಿತು. ಈಗ ಯಾವುದರಿಂದ? ಮೊದಲ ಎರಡು ಅಧ್ಯಾಯಗಳಿಂದ ನಿರ್ದೋಷತ್ವ ಎರಡನೇ ಅಧ್ಯಾಯ, ಗುಣಪೂರ್ಣತ್ವ ಮೊದಲನೇ ಅಧ್ಯಾಯ, ನಿರ್ದೋಷ ಅನಂತ ಗುಣತ್ವ ಸಿದ್ಧವಾಯಿತು. ಮುಂದೇನೀಗ ಕಿಮ್ಮಯ ಕಾರ್ಯಂ ಆಯ್ತಪ್ಪ, ಮುಂದೇನು ನಮ್ಮ ಕೆಲಸ? ಈಗ ವಿಷ್ಣು ಸರ್ವೋತ್ತಮ ಹೌದು, ಅನಂತ ಗುಣಪೂರ್ಣ ಹೌದು, ಸರ್ವದೋಷ ದೂರ ಹೌದು. ನಾವೇನು ಮಾಡಬೇಕೀಗ ಅಂದರೆ ಕಿಮ್ಮಯ ಕಾರ್ಯಂ, ಮುಂದೇನು ಮಾಡಬೇಕು ಅಂದರೆ ಇತ್ಯಧಿಕಾರಿಣ, ಅಧಿಕಾರಿ ಅಂದರೆ ಅರ್ಹ ವ್ಯಕ್ತಿಗೆ ಏನು ಬರುತ್ತಾಗ ಶುರುವಾಗುತ್ತೆ. ಏನು ಮಾಡಿ ಮುಂದೇನು ಮಾಡಬೇಕು? ಅಡುಗೆ ಆಗಿದೆ, ಮುಂದೇನು ಮಾಡಬೇಕು? ಹಸಿವಾದವ್ರು ಊಟ, ಹಸಿವಾದವನು ಊಟಕ್ಕೆ ಬರ್ತಾನೆ, ಉಳಿದವನು ಏನು ಮಾಡ್ತಾನೆ? ನೀವೇ ಮಾಡ್ಕೊಳ್ಳಿ ಅಂತ ಹೋಗ್ಬಿಡ್ತಾನೆ ಆ ಕಡೆ. ಅದಕ್ಕೆ ಅಧಿಕಾರಿ ಅಂದರೆ ಏನು? ಊಟ ಊಟಕ್ಕೆ ಅಧಿಕಾರಿ ಅಂದರೆ ಯಾರು? ಹಸಿವಾಗಿರೋ. ಇಲ್ಲಿ ಅಧಿಕಾರಿ ವೈರಾಗ್ಯ ಇರೋ. ಅದಕ್ಕೆ ಶಂಕಾಯಾಮ್ ಮುಕ್ತಿ ಹೇತು ಭಗವತ್ ಪ್ರೀತ್ಯರ್ಥಂ ಅಂತ ಭಗವಂತನ ಪ್ರೀತಿ ಪಡಿಸ್ಬೇಕು. ಪ್ರಣಯಾಮೋ ವಾಸುದೇವಂ, ಪ್ರೀತಿ ಹೇಗೆ ಪಡಿಸ್ಬೇಕು ಮುಂದಿನ ಪ್ರಶ್ನೆ. ಪ್ರೀತಿ ಹೇಗೆ ಪಡಿಸ್ಬೇಕು ಅಂದರೆ ಸಾಧನ ಅನುಷ್ಠೇಯ. ಪ್ರೀತಿ ಪಡಿಸೋ ಕಾರ್ಯಗಳಿಗೆ ಏನಂತ ಕರೀತಾರೆ? ಸಾಧನ. ಅದು ಅನುಷ್ಠಾನ ಮಾಡಬೇಕು. ಇತಿ ಭಾವೇನ ಸಾಧನ ವಿಚಾರಾರ್ಥೋಯಂ ಅಧ್ಯಾಯ ಇತಿ ಭಾಷ್ಯಾದ್ವ್ಯಕ್ತಂ. ಸಾಧನ ವಿಚಾರ ಈ ಅಧ್ಯಾಯವಾಗಿದ್ದಂತೆ ಭಾಷ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ತತ್ರ ಆದ್ಯ ಪಾದೇ 14ನೇ ಅಧ್ಯಾಯದ ಮೊದಲ ಪಾದದಲ್ಲಿ ಗತ್ಯಾಗತಿ ಸ್ವರ್ಗ ನರಕ ಭಗವ ಸ್ವರ್ಗ ಗರ್ಭವಾಸಾದಿ ಸ್ವರೂಪಶ್ಚೈವ ಮುಕ್ತಿಯ ಮುಕ್ತಿ ಹೇತು ಈಶ ಪ್ರೀತಿ ಸಾಧನಸ್ಯ ಅನುಕ್ತೇ ಕಥಮಸ್ಯ ಪಾದಸ್ಯ ಏತದಧ್ಯಾಯೇ ಅಂತರ್ಗತಿರಿತಿ ಚೋದ್ಯ ನಿರಾಸಾಯ ಫಲತೋ ಅಂತರ್ಭಾವೋಕ್ತಿ ಪರತಯ ತಸ್ಮಾದ್ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇತ್ ಇತ್ಯಾದಿ ಇತ್ಯಂತಿಮ ಭಾಷ್ಯ ಮಾದೌ ಆಕೃಷ್ಯ ಯೋಜ್ಯಂ. ತತ್ರ ಇಲ್ಲಿ ಆದ್ಯಪಾದೆ ಮೊದಲ ಪಾದದಲ್ಲಿ ಏನು ಹೇಳ್ತಾ ಇದ್ದಾರೆ? ಗತಿ ಆಗತಿ ಸ್ವರ್ಗ ನರಕ ಗರ್ಭವಾಸ ಆದಿ ಸ್ವರೂಪಸ್ಯೈವ ಮುಕ್ತ್ಯಾ. ಗತಿ ಆಗತಿ, ಸತ್ತು ಜೀವ ಹೇಗೆ ಹೋಗ್ತಾನೆ ಇದು ಗತಿ, ಇದು ಮತ್ತೆ ಹೇಗೆ ಹುಟ್ಟು ಬರ್ತಾನೆ ಆಗತಿ. ಗತಿ ಆಗತಿ, ಆಮೇಲೆ ಸ್ವರ್ಗ, ಸ್ವರ್ಗ ಪುಣ್ಯ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ನರಕಕ್ಕೆ ಹೋಗ್ತಾನೆ, ಮತ್ತೆ ಹುಟ್ಟಬೇಕು ಗರ್ಭವಾಸ ಬರುತ್ತೆ, ಇದೆಲ್ಲ ಹೇಳ್ತಿದ್ದಾರೆ ಮೊದಲನೇ ಪಾದದೊಳಗೆ ವಿಷ್ಣು ಹೇಳ್ತಾರೆ. ಈ ಮುಕ್ತಿ ಹೇತು ಈಶ ಪ್ರೀತಿ ಸಾಧನಸ್ಯ ಅನುಕ್ತೇಹೇ, ಇದೆಲ್ಲ ಹೇಳಿದ್ರು ಸರಿ, ಈಶಪ್ರೀತಿ ಏನಾಗುತ್ತೆ ಇದರಿಂದ? ಈಶಪ್ರೀತಿ ಹೇಗಾಗುತ್ತೆ ಅಂದರೆ ಕಥಮಸ್ಯ ಪಾದಸ್ಯ ಏತದಧ್ಯಾಯೇ ಅಂತರ್ಗತಿ. ಅಂದಮೇಲೆ ಹೆಸರು ನೋಡಿದರೆ ಸಾಧನಾಧ್ಯಾಯ, ಹೇಳ್ತಿರೋದೆಲ್ಲ ಗರ್ಭವಾಸ ಇತ್ಯಾದಿ ವಿಚಾರಗಳು. ಇದಕ್ಕೂ ಸಾಧನಕ್ಕೇನು ಸಂಬಂಧ? ಸಂಬಂಧ ಬಂದ್ರೆ ತಾನೇ ಅಂತರ್ಭಾವ ಆಗಲಿಕ್ಕೆ ಸಾಧ್ಯ. ಇತಿ ಚೋದ್ಯ ನಿರಾಸಾಯ, ಚೋದ್ಯ ಅಂದ್ರೇನು? ಪ್ರಶ್ನೆ. ಇಂಥ ಕುಚೋದ್ಯ ಅಂದ್ರೇನು? ಕೆಟ್ಟ ಪ್ರಶ್ನೆ, ಕೆಟ್ಟ ಕುಚೋದ್ಯ. ಸರಿಯಾದ ಪ್ರಶ್ನೆ ಕೇಳಿದಾಗ ಅದು ಚೋದ್ಯ. ಚೋದ್ಯ ನಿರಾಸಾಯ, ಪ್ರಶ್ನೆಗೆ ಉತ್ತರ ಕೊಡೋದಕ್ಕೋಸ್ಕರ ಫಲತೋ ಅಂತರ್ಭಾವೋಕ್ತಿ ಪರತಯ, ಬಟ್ಟಿನ ಮೇಲೆ ಫಲತಃ ಅಲ್ಟಿಮೇಟ್ಲಿ ರಿಸಲ್ಟ್ಸ್ ಇನ್ ಫಲ, ಆ ದೃಷ್ಟಿಯಲ್ಲಿ ಇದು ಸಾಧನ ಲಿಂಕ್ ಆಗುತ್ತೆ. ತಸ್ಮಾದ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇ, ತಸ್ಮಾದ್ ವಿರಕ್ತ ಸನ್ ಮುಂದಿದೆ, ಅಲ್ಲಿ ಸೇರಿಸ್ಕೋಬೇಕಿದ್ರೆ. ಸೊ ವೈರಾಗ್ಯ ಪಾದವಾಗೋದ್ರಿಂದ ಸರಿ ಹೋಗುತ್ತೆ. ಹಸಿವಾದವನಿಗೆ ಮಾತ್ರ ಊಟ ಹೇಗೋ, ವಿರಕ್ತಿ ಇದ್ದವನಿಗೆ ಮಾತ್ರ ಶಾಸ್ತ್ರ. ಅದಕ್ಕೆ ಮೊದಲು ಏನಾಗಬೇಕು ಮನುಷ್ಯ? ವಿರಕ್ತ. ವಿರಕ್ತನಾಗದೇ ಇದ್ದವನಿಗೆ ಏನಿಲ್ಲ, ಶಾಸ್ತ್ರಾಧಿಕಾರ ಇಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ, ಇದು ಅಥ. ಜ್ಞಾನಮೇವ ಸಮಾಶ್ರಯ, ಅವನು ಯೋಚನೆ ಮಾಡಿದ, ಅದೆಲ್ಲ ಮುಂದೆ ಹೇಳ್ತಾರೆ. ಇತಿ ಅಂತಿಮ ಭಾಷ್ಯ ಮಾಧವ ಆಕೃಷ್ಯ ಯೋಜ್ಯಂ. ಅಂತಿಮ ಭಾಷೆ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಮಹಾಜ್ಞಾನೇನೈವ ಪರಂ ಪದಂ ಯಾತಿ ತಸ್ಮಾದ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯ, ಅದನ್ನು ಸೇರಿಸ್ಕೋಬೇಕು ಅಂತ ಅರ್ಥ. ತಥಾಹಿ, ಇಲ್ಲ ಇಲ್ಲ ಇಲ್ಲ, ಜ್ಞಾನ ವೈರಾಗ್ಯ ಬೇರೆ, ಜ್ಞಾನ ಬೇರೆ. ಒಂದು ಉದಾಹರಣೆಗೆ ಏನಾಗಿದೆ, ಅನ್ನ ನೋಡಿದ್ರೆ ಹಸಿವಾಗುತ್ತೆ ಅಂದಾಗತ್ತೆ ನಿಮ್ಮ ಪ್ರಕಾರ? ಅನ್ನ ನೋಡಿದ್ರೆ ಹಸಿವಲ್ಲ, ಅನ್ನ ನೋಡದೆ ಹೋದರೂ ಹಸಿವೆ ಆಗ್ತದೆ, ಹಸಿವಾಗ ಹೊತ್ತಿಗೇನಾಗುತ್ತೆ? ಆಮೇಲೆ ಅನ್ನ ಬೇಕು ಅನಿಸುತ್ತೆ ಅವನಿಗೆ, ಹಸಿವಾದವನು ಅನ್ನ ಬೇಕು, ವೈರಾಗ್ಯ ಬೇಕು ಬಂದವನಿಗೆ, ಜ್ಞಾನ ಬೇಕು ಅನಿಸುತ್ತೆ. ಗೊತ್ತಾಯ್ತಾ? ಅಷ್ಟು ಜ್ಞಾನ ಇರಬೇಕಷ್ಟೇ, ಏನೋ ಇದು ಕೆಟ್ಟದ್ದು ಅನ್ನೋ ಜ್ಞಾನ ಬರಬೇಕಷ್ಟೇ ಹೊರತು, ಸರಿಯಾದ ಜ್ಞಾನಕ್ಕೆ ವೈರಾಗ್ಯ ಫಸ್ಟ್ ಸ್ಟೆಪ್. ಜ್ಞಾನ ಬಂದಮೇಲೆ ಏನು ವೈರಾಗ್ಯ ಏನಾಗುತ್ತೆ, ಅದಿನ್ನು ಗಟ್ಟಿ ಆಗುತ್ತೆ. ಗೊತ್ತಾಯ್ತಾ? ಇದನ್ನೇ ಗಟ್ಟಿ ಆಗುತ್ತೆ, ಮೊದಲಲ್ಲ. ತಥಾ ಈ ಜೀವ ಈ ತೆರು ವೃತ್ತಿ ಮೊದಲು ಸಿಮೆಂಟ್ ಕಲಿಸ್ತಾರೆ, ನೀರು ಹಾಕಿ ಕಲಿಸ್ತಾರೆ, ಗೊತ್ತಾಯ್ತಾ, ಆಮೇಲೆಲ್ಲ ಪೇಸ್ಟ್ ಮಾಡಿಬಿಡ್ತಾರೆ. ಅವಾಗ ಗಟ್ಟಿ ಮಾಡೋಕ್ಕೆ ಮತ್ತೆ ಏನು ಮಾಡ್ತಾರೆ? ಮತ್ತೆ ನೀರು ಹಾಕ್ತಾರೆ ಕ್ಯೂರ್ ಮಾಡ್ಬೇಕಾದ್ರೆ. ಮೊದಲೇ ಹಾಕಿದ ನೀರ್ಯಾತಕ್ಕೆ ಕಲಿಸ್ಲಕ್ಕಷ್ಟೆ, ಈಗ ಹಾಕ್ತಿರೋ ನೀರ್ಯಾತಕ್ಕೆ ಗಟ್ಟಿ ಆಗ್ಲಿಕ್ಕೆ. ಆ ನೀರು ಹಾಕಿದ ತಕ್ಷಣ ನೀರು ಹಾಕಿ ಹೋಗ್ಬಿಡುತ್ತೆ, ಇರೋದೇ ಇಲ್ಲ. ಆಗಲೇ ವೈರಾಗ್ಯ ಬಂದುಬಿಟ್ರೆ ಏನಾಗುತ್ತೆ? ಅದು ಜ್ಞಾನ ಮೇಲೆ ವೈರಾಗ್ಯ ಬಂದಾಗ್ಲಿಕ್ಕ. ಯಾಕಂದ್ರೆ ಸಿಮೆಂಟ್ ಹಾಕಿದ್ರೆ ಎಲ್ಲ ಜೋರ ನೀರು ಬಿಟ್ಬಿಟ್ಟು ಅವತ್ತೆ ಕ್ಯೂರಿಂಗ್, ಅರ್ಜೆಂಟ್ ಕ್ಯೂರಿಂಗ್ ಶುರು ಮಾಡಿದೆ, ಏನಾಯ್ತು ಅಲ್ಲಿಗೆ ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ. ಏನು ಮಾಡಬೇಕು? ಸ್ವಲ್ಪ ಇಟ್ಟು ಮಾಡ್ತಾ ಹೋದಂತೆ ಏನಾಗುತ್ತದೆ? ಸ್ಟ್ರೆಂಥನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೇನೆ ತಥಾ ಹಿ ಜೀವ ಇತ್ತು ಅನುವೃತ್ತಿ ಹಿ ಶೇಷೋವ, ಜೀವ ಅಂತ ಸೇರಿಸ್ಕೋಬೇಕು, ಇಲ್ಲ ಅಂಡರ್ಸ್ಟುಡ್ ಅಂತ ಅರ್ಥ. ತಸ್ಮಾದಿತಿ ಲೆಬ್ಲೋಪೇತಿ ಪಂಚಮೀ, ತಸ್ಮಾದಿತಿ ಯಾತಿ ತಸ್ಮಾತ್ ವಿರಕ್ತ ಸನ್ನಂತಿದೆ, ಲೆಬ್ಲೋಪನಿಮಿತ್ತ ಪಂಚಮಿ ಅಂತ ಅದಕ್ಕೆ ಹೆಸರು. ಲೆಬ್ಲೋಪನಿಮಿತ್ತ ಅಂದ್ರೇನು? ಲೆಪ್ ಅಂದರೆ ಯಕಾರ, ಯಕಾರ ಹೋಗಿ ಆ ಅರ್ಥದಲ್ಲಿ ತಸ್ಮಾತ್ ಬಂದಿದೆ. ಕೆಲವೊಂದು ಪದಗಳಿದೆ ಆ ಥರ, ಬಂದು ನೋಡೋಣ. ಏತದನುಸಂಧಾ ತದನುಸಂಧಾಯ ಇತಿ, ಈ ವೈರಾಗ್ಯ ಅನುಸಂಧಾನ ಮಾಡ್ಕೊಂಡು ಮುಂದೆ ಹೋಗಬೇಕು. ಏತತ್ ಪಾದ ಪ್ರತಿಪಾದ್ಯಂ ಅನುಸಂಧಾಯ ಜೀವೋ ವಿರಕ್ತೋ ಭವನ್ನಿತಿ. ಈ ಅಧ್ಯಾಯದಲ್ಲಿ ಏನು ಸ್ವರ್ಗ ನರಕ ಇತ್ಯಾದಿ ಹೇಳ್ತಿದ್ದಾರೆ, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ವೈರಾಗ್ಯ ಏನಾಗುತ್ತೆ ಅವನಿಗೆ? ವೈರಾಗ್ಯ ಬರುತ್ತೆ. ಹಿಂದಿನ ಕಾಲದ ಕಳ್ಳರನ್ನು ಬೀದಿಯಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ರು ಕಳ್ಳರನ್ನು ಕೂಡ. ಯಾತಕ್ಕೆ ಅಂದರೆ ನೋಡಿದವ್ರಿಗೆ ಗೊತ್ತಾಗಲಿ ಕಳ್ಳನ ಅವಸ್ಥೆ ಏನಾಗುತ್ತೆ ಅಂತ ತೋರಿಸೋದಕ್ಕೋಸ್ಕರ. ಮತ್ತು ಗುಟ್ಟಾಗಿ ಹೆಂಗೆ ಮಾಡ್ತಿದ್ದಿಲ್ಲ, ಪಬ್ಲಿಕ್ಕಾಗಿ ಹೆಂಗೆ ಮಾಡ್ತಿದ್ರಿ? ಯಾತಕ್ಕೆ ಎಲ್ಲರೂ ನೋಡಿ ತಿಳ್ಕೊಬೇಕು ಏನಂತ, ನಾವು ನಮ್ಮನ್ನು ಹೆಂಗೆ ಮಾಡ್ತಾರೆ ತಿಳ್ಕೊಳ್ಳೋದಕ್ಕೋಸ್ಕರ. ನೋಡಿದ್ದು ಅದನ್ನು ಅದು ದರ್ಶನ. ಓ ಬೇಡಪ್ಪ, ಯಾಕೆ ಸವಾಸವೆಲ್ಲ ಕಳ್ತನ ಮಾಡೋದು ಬೇಡ, ಜೈಲಿಗೆ ಹೋಗೋದು ಬೇಡ, ಆ ರೀತಿ ಯೋಚನೆ ಮಾಡೋಕ್ಕೆ ಅನುಕೂಲವಾಗಲಿ ಅಂತೇಳಿ ಪಬ್ಲಿಕ್ಕಾಗಿ ಮಾಡ್ತಿದ್ರು. ಎಷ್ಟೊತ್ತಿದ್ದು ಮಾಡಿ ಅನೌನ್ಸ್ ಮಾಡೋ ದಿವಸ ಹೆಂಗೆ ಅನೌನ್ಸ್ ಮಾಡಿಬಿಡ್ತಾರೆ. ಗುಟ್ಟಾಗಿ ಮಾಡಿದರೆ ಎಫೆಕ್ಟ್ ಕ್ರಿಯೇಟ್ ಆಗೋದಿಲ್ಲ, ಆ ಸುದ್ದಿಯಿಂದ ಆಗೋ ಎಫೆಕ್ಟ್ ಬೇರೆ, ಕಣ್ಣಾರೆ ಕಂಡಾಗೋ ಎಫೆಕ್ಟ್, ಎರಡೂ ಹಾಕಿಬಿಟ್ರೆ ಇನ್ನೂ ಒಳ್ಳೇದು. ಪಬ್ಲಿಕ್ಕಾಗಿ ಹಾಕಿ ಅನೌನ್ಸ್ ಮಾಡಿಬಿಟ್ರೆ ಶ್ರವಣನೂ ಆಯಿತು, ದರ್ಶನನೂ ಆಯಿತು. ತದನುಸಂಧಾಯ ಇತಿ ಏತತ್ ಪಾದ ಪ್ರತಿಪಾದ್ಯಂ ಅನುಸಂಧಾಯ ಜೀವೋ ವಿರಕ್ತೋ ಭವನ್, ಜೀವ ವಿರಕ್ತನಾಗಬೇಕು. ಈ ಪಾದದ ವಿಚಾರ ಎಲ್ಲ ಮನನ ಮಾಡಿಬಿಟ್ರೆ ವೈರಾಗ್ಯ ಬರುತ್ತೆ. ಜ್ಞಾನಾನಿ ಜ್ಞಾನಾನ್ಯ ಸಾಧನೆ ತಜ್ಜನ್ಯ ಫಲೇಚ ವೈರಾಗ್ಯಾಯ, ಜ್ಞಾನ ಅನ್ಯ ಸಾಧನೆ ವೈರಾಗ್ಯ, ತಜ್ಜನ್ಯ ಫಲೇ ವೈರಾಗ್ಯ. ಅಂದರೆ ಜ್ಞಾನ ಬಿಟ್ಟು ಬೇರೆ ಯಾವುದೇ ಸಾಧನ ಮಾಡಿದರೂ ಕೂಡ ಏನದು ಉಪಯೋಗ ಇಲ್ಲಾದ್ರಿಂದ ಏನು ಮಾಡಬೇಕು? ಜ್ಞಾನನೇ ಸಂಪಾದನೆ ಮಾಡಬೇಕು. ಪಾಸಾಗಲಕ್ಕೆ ಏನು ಮಾಡಬೇಕು ಕೇಳಿದ, ಎಷ್ಟು ದುಡ್ಡು ಖರ್ಚಾಗುತ್ತೆ, ಏನೇನು ಮಾಡಬೇಕು, ಅಯ್ಯೋ ಏನು ದುಡ್ಡಿಗೆ ಖರ್ಚಾಗೋದು, ಏನು ಬೇಕು ನಿನಗೆ? ಜ್ಞಾನ ಬಂದರೆ ಪಾಸಾಗ್ತಿ ಅಷ್ಟೇ. ಈ ಒಂದು ಪೈಸೆನೂ ಖರ್ಚು ಮಾಡಿದ್ರೆ ಪಾಸಾಗ್ತಿ, ಇಲ್ಲದ ಹೋದರೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೂ ಪಾಸಾಗೋದಿಲ್ಲ, ಪಾಸಾದರೆ ವ್ಯಾಲಿಡಿಟಿ ಇರೋದಿಲ್ಲ ಅದಕ್ಕೆ ಅಂತ ಹೇಳಬೇಕು. ಅದಕ್ಕೆ ಜ್ಞಾನ ಬಿಟ್ಟರೆ ಬೇರೊಂದು ದಾರಿ ಇಲ್ಲ. ಏನ ಪೂರಕಗಳು ಅಷ್ಟೇ ಹೊರತು ಒಂದೇ ಅಲ್ಲ ಪೂರಕ. ತಜ್ಜನ್ಯ ಫಲೇ, ಹಸಿವಿನೇ ಬೂಟ ಅಂತ ಆಗೋದಾದರೆ ಹಸಿವೆ ಕುತ್ಕೊಂಡು ಸಾಕಾಗ್ತಿತ್ತು, ಹಸಿವೆ ಬಂದ್ಬಿಟ್ಟು ಸಾಕಾಗ್ತಿತ್ತು, ಅದು ಪೂರಕ ಅಷ್ಟೇ ಅದು ಊಟಕ್ಕೆ. ತಜ್ಜನ್ಯ ಫಲೇಚ, ಸೊ ಜ್ಞಾನವಾಗಿ ಬಿಟ್ಟು ಅನ್ಯ ಸಾಧನೆ ಕೈ ಹಾಕಬಾರದು. ಅನ್ಯ ಸಾಧನದಿಂದ ಫಲ ಇದೆ, ಆದರೆ ಅದು ಕೂಡ ಏನದು ಮೋಕ್ಷದ ಸಾಧನ. ಆ ಫಲದಲ್ಲೂ ವೈರಾಗ್ಯ ಬರಬೇಕು. ಜ್ಞಾನ ಬಿಟ್ಟು ಕರ್ಮಾದಿಗಳಲ್ಲಿ ವೈರಾಗ್ಯ ಬರಬೇಕು, ಮತ್ತು ಅದನ್ನು ಬರತಕ್ಕಂಥ ಫಲದಲ್ಲೂ ವೈರಾಗ್ಯ ಬರಬೇಕು. ಉದಾಹರಣೆ, ಪರೀಕ್ಷೆ ಹೊರಟ, ಈಗ ಯಾರೋ ಬಂದು ಕ್ರಿಕೆಟ್ ಮ್ಯಾಚ್ಗೆ ಟಿಕೆಟ್ ಸಿಕ್ಕಿದ್ದೆ, ಪಾಸ್ ಹೋಗೋಣ ಅಂತ ಕರೆದ. ಏನು ಮಾಡಿದೆ ಅವನೀಗ? ಹೊರಟೇ ಬಿಟ್ಟ. ಆಮೇಲೆ ನೋಡಿದ ಪರೀಕ್ಷೆ ಹೋಯಿತು, ಫೇಲ್ ಆಗಿಬಿಟ್ಟ. ಸೊ ನೋಡಿದ ಮುಂದಿನ ಎಲ್ಲ ಕುತ್ಕೊಂಡಿದ್ದ, ಚಪ್ಪಾಳೆ ಹಾಕಿದ, ತನ್ನ ಟೀಮೇ ಗೆದ್ದಿತ್ತು, ಎಲ್ಲ ಮಾಡಿದ, ಹೋಯ್ತು ಅಲ್ಲಿಗೆ. ಯಾಕೆ? ಅದು ಜ್ಞಾನ ಅಲ್ಲ, ಎಲ್ಲ ಅದ್ರ ಫಲ ಏನೋ, ಯಾರೋ ಗೆದ್ದರೂ ಉಪಯೋಗನೂ ಇಲ್ಲ. ಆದರೆ ಪರೀಕ್ಷೆಗೆ ಹೋದ, ಈ ಕಡೆ ಟಿಕೆಟ್ ಮ್ಯಾಗ ಟಿಕೆಟ್ ಏನೂ ಮಾಡಲೇ, ಮಿಸ್ ಆಯ್ತಿದೆ ಆ್ಯಕ್ಚುಲಿ. ಆಮೇಲೆ ನೋಡಿದ ಏನಾಯ್ತು ಅಲ್ಲಿಗೆ, ಪಾಸ್ ಆಗಿಬಿಟ್ಟಿದೆ. ಆದ್ದರಿಂದ ಇದರ ವಸ್ತುನೂ ಬೇಡ, ಅದು ಫಲನೂ ಬೇಕಾಗಿಲ್ಲ, ಗೊತ್ತಾಯ್ತಾ. ಕಳ್ಳತನ ಮಾಡೋದು ಬೇಡ, ಆ ದುಡ್ಡು ಬರೋದು ಬೇಡ, ಯಾಕೆ ಅದು ನಮಗೆ ಹೇಯ, ಇದು ಹೇಯ, ಅರ್ಥ ಆಯ್ತಾ. ಆ ಅರ್ಥದಲ್ಲಿ ಜ್ಞಾನಾನ್ಯ ಸಾಧನ. ಇವತ್ತೆಲ್ಲ ಏನು ಮಾಡ್ತಿರೋ ನಾವು, ಜ್ಞಾನ ಬಿಟ್ಟು ಅನ್ಯ ಸಾಧನದಲ್ಲೇ ಮನಸ್ಸು ಹಾಕಿರೋ, ಬೇರೆ ಸಾಧನೆ ಭಾರಿ ಹುಡುಕ್ತಾ ಇರ್ತಾನೆ. ಅದು ಅನ್ಯ ಸಾಧನೆ ತಜ್ಜನ್ಯ ಫಲೇ, ಅದರ ಫಲದಲ್ಲಿ ಆಸಕ್ತನಾಗ್ತಾನೆ. ಚ ವೈರಾಗ್ಯ, ಯಾವ ವೈರಾಗ್ಯ ಬರಬೇಕು. ಸ್ವರ್ಗಾದಿ ಸ್ವರೂಪದ ರೂಪಣ ಮಾತ್ರ ವಿಕ್ರಿಯತೆ ಇತ್ಯರ್ಥ. ಆದ್ದರಿಂದ ಸ್ವರ್ಗಾದಿಗಳ ಬಗ್ಗೆ ಯಾತಕ್ಕೆ ಹೇಳ್ತಾರೆ ಅಂದರೆ, ಸ್ವರ್ಗನ ಭಾರಿ ಭಾರಿ ಹೊರಡ್ಬಿಡ್ತಾರೆ, ಕೊನೆಗೆ ಒಂದು ನೋಟ್ ಹಾಕ್ತಾರೆ, ಏನದು ಟೆಂಪೊರರಿ, ಕ್ಷೀಣೀಯ ಪುಣ್ಯ ಮರ್ತ್ಯ ಲೋಕಂ ವಿಸದ್ದಿ, ಬಿಟ್ಬಿಟ್ಟ. ಯಾವುದೋ ಪರ್ಮನೆಂಟ್ ಜಾಬಲ್ಲಿದ್ದ, ಒಂದು ಕನ್ಫರ್ಮ್ ಮಾಡಿದ್ದು ನೋಡ್ದ, ಸಂಬಳ ಇದಕ್ಕಿಂತ ಜಾಸ್ತಿನೇ ಇತ್ತು, ಕೊನೆಯೇ ನೋಡಿದ ಒಂದು ನೋಟು, ಪ್ಯೂರ್ಲಿ ಆನ್ ಟೆಂಪೊರರಿ ಬೇಸಿಸ್ ಅಂತಿತ್ತು. ಏನು ಮಾಡ್ದ? ಆ ಕಡೆ ಹೋಗಿಬಿಡ್ತಾನೆ, ಸದ್ಯ ಗಟ್ಟಿಬಿಟ್ಟಾಗಿದ್ದೇನೆ, ಹೋಗ್ಲಿ ಬಿಡೋದು. ಆದರೆ ಅದೇನಾಗಿತ್ತು, ಈಗ ತಾನು ಪರ್ಮನೆಂಟ್ ಪೋಸ್ಟಲ್ಲೇ ಇರ್ತೆ, ಟೆಂಪ್ರರಿ ಪೋಸ್ಟಲ್ಲಿದ್ದ ಭಾರಿ ಸಂಬಳ, ಕನ್ಫರ್ಮ್ ಮಾಡಿ ನೋಡಿದ ಕಡಿಮೆ ಸಂಬಳ, ಕೊನೆಗೆ ಪರ್ಮನೆಂಟ್ ಬೇಸಿಸ್ ಅಂತ. ತಕ್ಷಣ ಏನು ಮಾಡ್ತಾನೆ, ಇದು ಬಿಟ್ಟು ಅಪ್ಲೈ ಮಾಡ್ತಾನೆ. ಅದಕ್ಕೆ ಸಂಬಳ ಜಾಸ್ತಿ ಇದ್ರೂ ಕೂಡ ಇದು ಟೆಂಪ್ರರಿ, ಅದು ಕಡಿಮೆ ಇದ್ರೂ ಪರ್ಮನೆಂಟ್. ಅದು ಇನ್ನು ಸಂಬಳನೂ ಜಾಸ್ತಿ ಪರ್ಮನೆಂಟ್, ಇದು ಪರ್ಮನೆಂಟ್. ಅವಾಗ ಏನು ಮಾಡ್ತಾನೆ, ಮೋಕ್ಷ ಆಗ ಸುಖನೂ ಜಾಸ್ತಿ, ಪರ್ಮನೆಂಟ್ ಬೇರೆ. ಸ್ವರ್ಗದಲ್ಲಿರೋ ಸುಖಕ್ಕಿಂತ ಮೋಕ್ಷ ಸುಖ ಜಾಸ್ತಿ ಪ್ಲಸ್ ಪರ್ಮನೆಂಟ್. ಇದು ಸ್ವರ್ಗದ ಸುಖ ಕಡಿಮೆ ಬಟ್ ಟೆಂಪ್ರರಿ ಬೇರೆ ಜೊತೆಗೆ. ಆದ್ದರಿಂದ ಸ್ವರ್ಗ ಬೇಕು ಅಂತಲೂ ಪ್ರಯತ್ನ ಪಡಬಾರ್ದು. ಇವತ್ತು ಸ್ವರ್ಗ ಅಲ್ಲ, ಭೂಲೋಕದ ಸ್ವರ್ಗ, ಭೂಲೋಕರ ಸ್ವರ್ಗ ಅಂತ ಹೇಳ್ಕೊಂಡ್ಬಿಟ್ಟಿರ್ತಾನೆ. ಆ ಸ್ವರ್ಗನೇ ಬೇಡ ಅಂತ ಹೇಳ್ತಾರೆ. ಈ ಸ್ವರ್ಗ ಅಲ್ಲ, ಆ ಸ್ವರ್ಗ ಏನು, ಪರೀಕ್ಷೆ ಹುಡುಗನಿಗೆ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗೋಣ ಅಂತ ಕರೆದ್ರೆ, ಯಾವ ಫೈವ್ ಸ್ಟಾರ್ ಹೋಟ್ಲು ಕೂಡ ಏನಲ್ಲ, ಅದು ಈ ತರ್ಡ್ ಕ್ಲಾಸ್ ಪಾಸ್ ಆಗೋದಕ್ಕೂ ಈಕ್ವಲ್ ಅಲ್ಲ, ಬರೀ ಪಾಸ್ ಆಗೋದಕ್ಕೆ ರ್ಯಾಂಕಿಂಗ್ ಅಲ್ಲ, ಬರೀ ಜಸ್ಟ್ ಪಾಸ್ಗೂ ಈಕ್ವಲ್ ಆಗೋದಿಲ್ಲ. ಅದರಿಂದ ಬೇಡ ಅಂತ ಹೇಳಬೇಕು. ಎಲ್ಲಿ ಇಲ್ದಿದ್ರೆ ವಾಪಸ್ ಯಾಕೆ ಬರ್ತಿದ್ದ, ವಾಪಸ್ ಬರ್ತಾರೆ ಏನರ್ಥ? ಅಲ್ಲಿ ಕರ್ಮ ಮಾಡಿ ಉಪಯೋಗ ಇಲ್ಲ, ಇಲ್ಲಿ ಕರ್ಮಕ್ಕೆ ಅಲ್ಲಿ ಹೋಗಿರ್ತಾನೆ, ವಾಪಸ್ ಬರ್ತಾನೆ. ಮತ್ತೆ ಮತ್ತೆ ಕರ್ಮ ಮಾಡಿಕೊಂಡೆ ಮತ್ತೆ ಹೋಗ್ಬೇಕು, ಅಲ್ಲಿ ಕರ್ಮ ಮಾಡಿದ ಕೌಂಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಏನ ಸರಿ, ಅಲ್ಲ ಸ್ವರ್ಗ ನರಕದ ಉಲ್ಲೇಖ ಯಾತಕ್ಕೆ ಅಂದ್ರೆ, ವೇದ ಓದ್ದವರು ಏನೇನ್ ಮಾಡ್ರ ಒಂದು ಸ್ಟೇಜಲ್ಲಿ ಇದೆಲ್ಲ ವೈರಾಗ್ಯ ಬಂದ್ಬಿಡುತ್ತೆ. ಸ್ವರ್ಗ ಕಷ್ಟ ನೋಡಿ, ಶಾಸ್ತ್ರ ಓದ್ದ ಸ್ವರ್ಗ ಸ್ವರ್ಗ ಅಂತ ಕೇಳಿದ, ಅದಕ್ಕೆ ಹೋಗೋಣ ಅಂತ ಶುರು ಮಾಡಿದ, ಮೀಮಾಂಸಕರಾದೇ ಶುರು ಮಾಡಿದ್ದು, ಅದರಲ್ಲೂ ಶ್ರೇಯತ್ವ ಇರಲಿ ಅಂತ ಹೇಳಿದ. ಅದು ಯಾರಿಗೆ ವೈರಾಗ್ಯ ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ ಪೂರ್ತಿ ಗಟ್ಟಿಮುಟ್ಟು ವೈರಾಗ್ಯ ಬರಬೇಕು. ಎಂಥ ವೈರಾಗ್ಯ ಬರಬೇಕು ಅಂದರೆ, ಸ್ವರ್ಗ ಕೊಟ್ಟರು ನಿಮಗೆ ಬೇಡ ಅಂಥ ವೈರಾಗ್ಯ ಬರಬೇಕು. ಮತ್ತು ನಾವೇನು ಮಾಡ್ತೇವೆ, ಯಾರೋ ಒಂದು 100 ರೂಪಾಯಿ ಕೊಡ್ತಾರೆ, ಯಾರೋ ಹೋಗ್ತಾರೆ ಬಿಡೋದು, ಏ 1 ಕೋಟಿ ರೂಪಾಯಿ ಏ ಹೋಗಿ ಹೇಳಿ ಅಂತ ಹೇಳ್ತೇನೆ. ಯಾತಕ್ಕೆ 100 ರೂಪಾಯಿ ಬಿಡೋ ದೊಡ್ಡದಲ್ಲ, ಯಾಕೆ ನಮಗೆ ಹೇಗೆ ಅಂತ ಗೊತ್ತಾಗ್ಬಿಟ್ಟಿದೆ. ಚಿಕ್ಕ ಮಕ್ಕಳಿಗೆ ಅದೇ ಭಾರಿ ದೊಡ್ಡದು, ಆದರೆ ಭಾರಿ ಶ್ರೀಮಂತನಿಗೆ ಅದು ದೊಡ್ಡದು ಅನಿಸೋದಿಲ್ಲ. ಆದರೆ ಸ್ವರ್ಗ ಅಂಬದೇನದು, ಸ್ವರ್ಗ ರಾಜ ಮಹಾರಾಜರು ಬಯಸ್ತಕ್ಕಂಥದ್ದು, ಅದರಲ್ಲೂ ವೈರಾಗ್ಯ ಬಂದ್ಬಿಟ್ರೆ ಏನಾಯ್ತು, ಕೈಮುತ್ಯ ಅದೇ ಬೇಡ ಅಂದ್ರೆ ಇದು ಬೇಡ ಅಂತ ಸಿಂಪಲ್ ಆಗುತ್ತೆ. ಆಗ ಅಲ್ಲೇನು ಅವನು ಪಂಚಭಕ್ಷ ಪರಮಾನನೇ ಬಿಟ್ಟ ಅಂದರೆ ಬರೀ ಯಾವುದೋ ಒಂದು ಸಣ್ಣ ಪುಟ್ಟ ಪದಾರ್ಥ ಬಿಟ್ಟರೆ ದೊಡ್ಡದಲ್ಲ. ಅದಕ್ಕೆ ಅದನ್ನು ಕಂಪೇರ್ ಮಾಡ್ಕೋತಾರೆ. ನಾವು ಸಾಫ್ಟ್ವೇರ್ ಕೆಲಸ ಬಿಡೋದು ಅಂದರೆ ಆಗ ಆ ಟೈಪ್ ಅಷ್ಟು ದೊಡ್ಡ ಕೆಲಸ ಬಿಟ್ಬಿಟ್ಟ ಅಂತಾರಲ್ಲ, ಸ್ವರ್ಗ ದೊಡ್ಡ ಫಲ. ಇವತ್ತಿಗೂ ಸ್ವರ್ಗ ಬಗ್ಗೆ ಯಾರು ನೋಡಿದವರು ಯಾರೂ ಇಲ್ಲ. ಹೇಳ್ಬೇಕಾದ್ರೆ ಸ್ವರ್ಗ ಸುಖ ಅಂತ ಉಪಯೋಗಿಸ್ತಾರೆ ಪದ. ಅಮೃತ ಯಾರು ಕುಡಿದಿದ್ದಾರ, ಕಾಫಿ ಕುಡಿದು ಅಮೃತ ಇದ್ದಾಗಿತ್ತು, ಅಮೃತ ಎದ್ದು ಕುಡಿದಿದ್ದೇವನು, ಕಾಫಿ ಅಂದ್ರೆ ಅಮೃತನೇ ಅದು ಅಂತ ಹೇಳ್ಬಿಟ್ಟೆ. ಏ ಅಮೃತ ಎದ್ದಪ್ಪ ಕುಡಿದಿದ್ದೆ, ಕುಡಿದಿದ್ದಲ್ಲ ಎಲ್ಲಿದ್ದದು, ಕೇಳಿದ್ದ ಅಮೃತದ ಬಗ್ಗೆ ಕೇಳಿದ್ದ, ಸ್ವರ್ಗದ ಬಗ್ಗೆ ಕೇಳಿದ್ದ, ಅದ್ರ ಬಗ್ಗೆ ನೆನಪಿರ್ಬೇಕಾಗ ವೈರಾಗ್ಯ ಬರಬೇಕು. ಅದು ಕೊನೆಗೆ ಕೇಳಿ ಎಷ್ಟು ಬಟ್ಟೆ ಬರಬೇಕು ಗೊತ್ತೋಳಯ್ಯ, ಜ್ಞಾನ ಬಿಟ್ಟು ಇವತ್ತೇನು ಆಮಿಷ ಕೊಟ್ಟಿದ್ದೆ ಇದಲ್ಲ, ಇನ್ನೇನಾದ್ರು ಹೇಳ್ಬೋದು, ಯಾವುದೋ ನನಗೆ ಬೇಕಿಲ್ಲ, ಆ ಸ್ಥಿತಿ ಹೊಡ್ಬೇಕು ಅವ್ರು ಗೊತ್ತಾಯ್ತಾ. ಇದಲ್ಲ ಅನ್ನೋನ್ ಅನ್ಹರಡಕ್ಕೆ ಹೇಳಿದ್ರು ಕೂಡ ಐ ಡೋಂಟ್ ವಾಂಟ್ ಇಟ್. ಆ ಸ್ಥಿತಿ ಬಂದರೆ ಅದೇನದು ಪ್ಯೂರ್ ವೈರಾಗ್ಯ. ಇದಕ್ಕೆ ಕಡಿಮೆ ಬೇಡ, ಸ್ವಲ್ಪ ಹೆಚ್ಚಿಂದ ಬೇಕು ಅಂದರೆ ವೈರಾಗ್ಯ ಅಲ್ಲ. ಅದು ಏನಾಗಿದೆ ಅಲ್ಲಿಗ, ಇವತ್ತು ನಮಗೆ ಕಷ್ಟ ಬೇಕು ಅನಿಸಿ ಬೇಡ ಅನಿಸಿದೆ ನಿಜ, ಅಟ್ ದ ಸೇಮ್ ಟೈಮ್ ಏನಿಸಿದೆ ನಮಗೆ ಯಾರದೋ ಸುಖ, ಆ ಸುಖ ನಮಗೆ ಬರಲಿ, ಆ ಥರ ಕಾನ್ಸೆಪ್ಟ್ ಇದೆ ಅವನಿಗೆ. ಶಾಸ್ತ್ರ ಓದ್ದವ್ರು ಅಂಥ ವೈರಾಗ್ಯ ಬರೋದಿಲ್ಲ. ಎಂಥ ವೈರಾಗ್ಯ ಬರುತ್ತೆ ಅವನಿಗೆ, ಸಾಮಾನ್ಯ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ಮೋಕ್ಷಕ್ಕೆಲ್ಲ ಉಪಯೋಗ ಇಲ್ಲ ಗೊತ್ತಾಯ್ತಾ. ಸಾಮಾನ್ಯ ಇವತ್ತು ಬೆಳಿಗ್ಗೆ ಎಷ್ಟು ಹಸಿವಾಗಿರುತ್ತೆ ನಿಮಗೆ, ಊಟ ಮಾಡೋಷ್ಟು ಹಸಿವಾಗಿರೋದು ಎಷ್ಟು ಹಸಿವಾಗಿರುತ್ತೆ, ಲೈಟಾಗಿ ಅಷ್ಟೇ. ಆ ಹಸಿ ಹೋಗೋದು ಬೇರೆ, ಊಟದ ಹಸಿ ಹೋಗೋದು ಬೇರೆ, ಅದು ಫುಲ್ ಇದ್ದಾಗ ಲೆಕ್ಕ. ಇದು ಸ್ವಲ್ಪ ಇದು ಸಣ್ಣ ಪುಟ್ಟ ವೈರಾಗ್ಯ ಬಂದರೆ ಕೆಲಸ ಆಗೋದಿಲ್ಲ. ಸಣ್ಣ ಪುಟ್ಟ ವೈರಾಗ್ಯ ಎಲ್ರಿಗೂ ಇರುತ್ತೆ. ಇನ್ನೊಂದು ಅಭಾವ ವೈರಾಗ್ಯ ಅಂತ ಸಾವನ್ನ ಬಂದೇ ಬಿಡುತ್ತೆ. ಗ್ರೇಪ್ ಸಾರ್ ಸವಾರ್ ಇದೆಯಲ್ಲ, ಯಾವುದೋ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿ ಇದೆ, ನಾವ್ಯಾರು ಇಷ್ಟಪಡೋದಿಲ್ಲ, ಯಾಕಂದ್ರೆ ದೇವರಾಳಿ ಸಿಗೋದಿಲ್ಲ ಅಂತ ಗೊತ್ತಾದ್ರಿಂದ ಟ್ರೈ ಮಾಡೋಕ್ಕೂ ಹೋಗೋದಿಲ್ಲ. ಆದರೆ ಎಂಥ ವೈರಾಗ್ಯ ಇದೆ, ಅಭಾವ ವೈರಾಗ್ಯ, ಗ್ಯಾರಂಟಿ ಸಿಗೋದಿಲ್ಲ ಅಂತ ಬಂದು ವೈರಾಗ್ಯ ಇದು. ಅಕಸ್ಮಾತ್ ಚಾನ್ಸ್ ಇದ್ರೆ ಏನು ಮಾಡ್ತಾನಾಗ, ನಾನು ಅದಕ್ಕೆ ನೋಡೇ ಬಿಡ್ತೀನಿ ಅಂತಾನೆ. ಅದು ಕೂಡ ಬರಬಾರ್ದು. ಅರ್ಥ ಆಯ್ತಾ? ಅದು ಬರದೆ ಹೋದ್ರೆ ಏನದು, ಅದು ಹೈಯೆಸ್ಟ್. ಅದೆಲ್ಲ ಬರೋದು ಯಾವಾಗ, ಈ ಭಾಗ ಓದಿದ್ರೆ ಬರ್ತದೆ. ಅದೆಲ್ಲ ಹೇಳ್ತಾರೆ ನಾಳೆ, ನಾಳೆ ಕಂಟಿನ್ಯೂ ಆಗುತ್ತೆ. ಅದೇ ವೈರಾಗ್ಯ ಎಂಬುದು ಏನದು, ನಮ್ಮಲ್ಲಿ ಏನಾಗಿದೆ ಗೊತ್ತಾ, ತುಂಬಾ ಜನಕ್ಕೆ ವೈರಾಗ್ಯ ಅಂದ್ರೆ ನೆಗೆಟಿವ್ ಅಪ್ರೋಚ್ ಅಂತ ಆಗ್ಬಿಟ್ಟಿದೆ ಅಷ್ಟೇನೆ. ಇವರೆಲ್ಲ ಕೈಲಾಗದವರು, ಏನು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಉಪನ್ಯಾಸ ಮಾಡೋದು ಕಾಲ ಹೊಡಿತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದು ನೆಗೆಟಿವ್ ಆ್ಯಟಿಟ್ಯೂಡ್ ಅಲ್ಲ, ಮುಂದಿರೋದು ಪಾಸಿಟಿವ್. ವೈರಾಗ್ಯ ಪೂರ್ತಿ ನೆಗೆಟಿವ್ ಆದರೆ ಅದೇನಂತಾರೆ, ಪೆಸಿಮಿಸಮ್ ಅಂತಾರೆ. ಪೆಸಿಮಿಸಮ್ ಅಂಬುದು ವೈರಾಗ್ಯ ಅಲ್ಲ. ಆ್ಯಕ್ಚುಯಲ್ ವೈರಾಗ್ಯ ಅಂಬುದು ರಿಯಲ್ ಆಪ್ಟಿಮಿಸ್ಟಿಕ್ ಆಗಿದ್ರೆ ವೈರಾಗ್ಯ. ಅರ್ಥ ಆಯ್ತಾ? ಈಗ ರಿಯಲ್ ಆಪ್ಟಿಮಿಸಮ್ ಅಂಬೋದೇ ವೈರಾಗ್ಯನೇ ಹೊರತು ಪೆಸಿಮಿಸಮ್ ವೈರಾಗ್ಯ ಅಲ್ಲ. ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರಲ್ಲ ಏನಾಗ್ತಾರೆ ನಮ್ಮ ದೃಷ್ಟಿಯಲ್ಲಿ, ಏನು ವೈರಾಗ್ಯ ವಿರಕ್ತ ಶಿರೋಮಣಿ ಅಂತ ಕರಿಬೇಕು ಅವ್ರು, ಮೂರ್ಖ ಶಿರೋಮಣಿ ಅಂತಾರೆ ಹೊರತು ವೈರಾಗ್ಯ ವಿರಕ್ತ ಶಿರೋಮಣಿ ಕರೆಯೋದಿಲ್ಲ. ಅದಕ್ಕೆ ಪೆಸಿಮಿಸ್ಟ್ ಅವನು, ಅರ್ಥ ಆಯ್ತಾ. ಆದರೆ ಸಾಮ್ರಾಜ್ಯ ಬಿಟ್ಟು ಪುರಂದರದಾಸರು ಬಿಟ್ಟು ಹೊರಟರು, ನವಕೋಟಿ ಸಂಪತ್ತು ಬಿಟ್ಟು ಹೊರಟರು, ಅದೇನದು, ಅದು ವೈರಾಗ್ಯ. ಪ್ರಾಣ ಬಿಟ್ಟು ಹೋಗಲಿಲ್ಲ ಅವರು, ನವಕೋಟಿ ಸಂಪತ್ತು ಬಿಟ್ಟರು, ಅದು ವೈರಾಗ್ಯನೇ ಹೊರತು ಪ್ರಾಣ ಬಿಡೋದು ವೈರಾಗ್ಯ ಅಲ್ಲ. ಯಾವುದು ನಿಷ್ಕಾಮಕರ್ಮ ಯಾವಾಗ ಬರುತ್ತೆ? ವೈರಾಗ್ಯ ಬಂದಮೇಲೆ ನಿಷ್ಕಾಮಕರ್ಮ ಬರುತ್ತೆ, ಅದಕ್ಕಿಂತ ಮುಂಚೆ ಬರೋದಿಲ್ಲ. ಕಾಮನೆಗೂ ವೈರಾಗ್ಯಕ್ಕೂ ಅಪೋಸಿಟ್ ಎರಡು, ವೈರಾಗ್ಯ ಇದ್ರೆ ಕಾಮನೆ ಇಲ್ಲ, ಕಾಮನೆ ಇದ್ರೆ ವೈರಾಗ್ಯ ಇಲ್ಲ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.